ತುಂಬಾ ಜಾಸ್ತಿ ಆಗಿರುತ್ತೆ. ದೇಹದೊಳಗೆ ಸತ್ವಗುಣ ಕಡಿಮೆ ಆಗಿರುತ್ತೆ, ಮನಸ್ಸಿನಲ್ಲಿ ಜಾಸ್ತಿ ಆಗಿರುತ್ತೆ. ಅದು ವಿಶೇಷ. ಅದಕ್ಕೆ ವಯಸ್ಸಾದವರು ದೇಹಕ್ಕೆ ಬೆಲೆಯಲ್ಲ, ಅವರ ಅನುಭವಕ್ಕೆ ಬೆಲೆ. ಅನುಭವಕ್ಕೆ ಬೆಲೆ ಚಿಕ್ಕ ವಯಸ್ಸಿನಲ್ಲಿ ಅವರ ಇದಕ್ಕೆ ಬೆಲೆ, ಚಿಕ್ಕ ವಯಸ್ಸಿನಲ್ಲಿ ಅವರ ಅರ್ಹತೆಗೆ ಬೆಲೆ. ಆದರೆ ಅನುಭವ ಜ್ಞಾನ ಬಂದಿರೋದಿಲ್ಲ. ಅದು ಎರಡು ಕಾಂಟ್ರಾಸ್ಟ್ ಮಾಡಿಬಿಟ್ರೆ, ಬಾಲ ವಯಸ್ಸು ಬಾಲಕನಾಗಿದ್ದಾಗ ಹೇಗಿರ್ತಾನೆ, ವೃದ್ಧನಾದಾಗ ಹೇಗಿರ್ತಾನೆ ಅಂತ ಹೇಳೋದಕ್ಕೆ ಒಳ್ಳೆಯ ಸಾಕ್ಷಿ. ಭಗವಂತ ವೃದ್ಧಾಪ್ತದವರೆಗೂ ಕೂಡ ಯಾಕೆ ಬದುಕಿಸ್ತಾನೆ? ಗಟ್ಟುಬಿಟ್ಟಿದ್ದಾಗ ಯಾಕೆ ಕೊಳ್ಳೋದಿಲ್ಲ ಅಂತ ಕೇಳಿದ್ರೆ, ಇವನ ಆ ಉಪಯೋಗ ಹುಡುಗರು ಪಡೀಲಿ ಅಂತ ಅವನು ಬದುಕಿರ್ತಾನೆ. ಹಿರಿಯರ ಅನುಭವವನ್ನ ಅವರು ಪಡಿಬೇಕು. ಎಷ್ಟೋದ್ರ ಮನೆಯಲ್ಲಿ ತುಂಬಾ ಹಿರಿಯ ವ್ಯಕ್ತಿ 95-100 ವರ್ಷ ಆಗಿರತ್ತಂತ ಅವ್ರು ಹೋಗ್ಬಿಟ್ರೆ, ಅವನೊಬ್ಬನು ಹೋಗೋದಲ್ಲ, ಅವನ ತಲೆಯಲ್ಲಿ 100 ವರ್ಷಗಳ ಜ್ಞಾನ ಇತ್ತಲ್ಲ, ಅದಿಷ್ಟು ಬಹುದಾನ ನಮ್ಮ ಪಾಲಿ ಮಿಸ್ ಆದ ಲೆಕ್ಕ. ಅದು ಅದಕ್ಕೆ ನಾವು ವೃದ್ಧರಿಂದ ಅಂಥ ಉಪಯೋಗ ಪಡಿಬೇಕು, ಅಥವಾ ಶ್ರೇಷ್ಠವಾದ ಪ್ರಯೋಜನ ಪಡಿಬೇಕು ಅನ್ನೋದು ಅದರ ಹಿನ್ನೆಲೆ. ಅನಂತರ 15ನೇ ಅಧ್ಯಾಯ ವಿಚಿತ್ರವಾದ ಅಧ್ಯಾಯ. ಮತ್ತಿನ್ನೂ ಹೇಳ್ತಾರೆ, ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ ಮಧ್ಯೇ ತಿಷ್ಠಂತಿ ರಾಜಸಾಹ ಜಗನ್ಯ ಗುಣವೃತ್ತಿಸ್ಥಾಹ ಅಧೋ ಗಚ್ಚಂತಿ ತಾಮಸಾಹ. ಈ ಸಾತ್ವಿಕ ರಾಜಸ ತಾಮಸ ಅನ್ನೋದ್ರ ಬಗ್ಗೆ ಜನಕ್ಕೆ ತಪ್ಪು ತರುತ್ತಲ್ಲಿ ಬಂತು. ಮಧ್ವಾಚಾರ್ಯರು ಮೊಟ್ಟ ಮೊದಲ ಬಾರಿಗೆ ಕಲ್ಪನೆ ಮಾಡಿಬಿಟ್ರು, ಅದರಿಂದ ಅದು ಭಾರಿ ಮನಸ್ಸಿಗೆ ಖೇದ ಉಂಟು ಮಾಡುತ್ತೆ ಅನ್ನೋ ವಾದ ಅನೇಕರ ತಲೆಯಲ್ಲಿ ಉಂಟು. ಅವರು ಗೀತೆಯನ್ನು ನೋಡಿಲ್ಲ, ಉಪನಿಷತ್ತುಗಳನ್ನು ನೋಡಿಲ್ಲ, ಈಶಾವಾಸ್ಯಾದಿಗಳನ್ನು ನೋಡಿಲ್ಲ. ನಿಜವಾಗಲೂ ಆಚಾರ್ಯರು ಹೇಳಿದ ಸಿದ್ಧಾಂತ ಪರಿಕಲ್ಪಿತ ಸಿದ್ಧಾಂತ ಅಲ್ಲ ಅದು. ಅದು ಈಶಾವಾಸ್ಯ ಹೇಳಿದ ಭಗವದ್ಗೀತೆ 17ನೇ ಅಧ್ಯಾಯ 14ನೇ ಅಧ್ಯಾಯ ನೋಡಿದವರಿಗೆ ಸಾತ್ವಿಕ ರಾಜಸ ತಾಮಸ ಅನ್ನೋದು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ವಿಶ್ಲೇಷಣೆ ಮಾಡಿ ಕೊಟ್ಟಿದ್ದು ವೃದ್ಧಾಚಾರ್ಯರ ಹಿರಿಮೆ. ಆದರೆ ಅವರು ಕಲ್ಪಿಸಿದ್ದಲ್ಲ, ಜನಕ್ಕೆ ಅದು ಗೊತ್ತಿಲ್ಲ, ಅದರಿಂದಾಗಿನೇ ಏನೋ ಕಲ್ಪನೆ ಮಾಡಿದ್ದಾರೆ. ಇವರು ಏನು ಕಷ್ಟ ಅಂತ ಕೇಳಿದ್ರೆ, ನಮ್ಮನ್ನು ತಾಮಸ ಹೊರತು ಬೈದ್ಬಿಟ್ಟಿದ್ದಾರೆ. ಆಚಾರ್ಯ ಹೇಳಿದ 3 ವೆರೈಟಿ ಜನ ಇರ್ತಾರೆ ಅಂತ ಅಷ್ಟೇ ಹೇಳಿದ್ದೆ ಹೊರತು, ನೀವು ತಾಮಸರು ಅಂತ ಐಡೆಂಟಿಫೈ ಮಾಡಿ ಹೇಳಿಲ್ಲ. ಕುಂಬಳಕಾಯಿ ಕಳ್ಳ ಅಂದ್ರೆ ಎರಡು ಮುಟ್ಟಿ ಯಾಕೆ ನೋಡ್ಕೋಬೇಕು ಈ ಮಧ್ಯೆ? ತಾಮಸ ಅಂದ್ರೆ ಯಾರು? ಇಂಥವ್ರು ಇಂಥ ಜಾತಿ ತಾಮಸ ಅಂತ ಆಚಾರ್ಯ ಹೇಳಲಿಲ್ಲ. ಇಂಥ ಜಾತಿಯನ್ನು ತಾಮಸ ಅಂತ ಹೇಳೇ ಇಲ್ಲ ಆಚಾರ್ಯ. ಬ್ರಾಹ್ಮಣನನ್ನ ಬರೀ ಸಾತ್ವಿಕ ಅಂತ ಆಚಾರ್ಯ ಹೇಳಲಿಲ್ಲ. ಶೂದ್ರನನ್ನ ತಾಮಸ ಅಂತ ಆಚಾರ್ಯ ಹೇಳಲಿಲ್ಲ. ಒಬ್ಬ ಶೂದ್ರನಲ್ಲಿ ಒಳ್ಳೆ ಸಾತ್ವಿಕನಿರಬಹುದು ಅಂತ ಆಚಾರ್ಯ ಹೇಳುತ್ತಾರೆ. ಒಬ್ಬ ಬ್ರಾಹ್ಮಣನಲ್ಲಿ ಭಾರಿ ಅಯೋಗ್ಯ ಇರಬಹುದು ಅಂತ ಆಚಾರ್ಯ ಹೇಳುತ್ತಾರೆ. ಅಂದ್ರೆ ಬರೀ ಜಾತಿಯಿಂದ ಸೆಟ್ಲ್ ಆಗೋದಿಲ್ಲ ಅದು. ಅವನ ನಿಜವಾದ ಜೀವನ ಇದೆಯಲ್ಲ, ಅವನ ಸಿದ್ಧಿ ಇದೆಯಲ್ಲ, ಅದು ಒಳ್ಳೆಯದಾಗಿ. ಕನಕದಾಸರಂತವರು ಯಾವ ಬ್ರಾಹ್ಮಣ ಅವ್ರ ಮುಂದೆ ಹತ್ರ ಬರ್ತಾರೆ ನೋಡಿ, ಎಷ್ಟು ಮೇಲಿದ್ದಾರೆ ಅವರೆಲ್ಲ ಕೂಡ. ಜಾತಿ ಏನು, ಅವ್ರದ್ದು ಸಾಧನೆ ಏನು? ಇವತ್ತು ಎಷ್ಟೋ ಜನ ಹೇಳಿದ್ದೇನೆ, ತೀರ ಹಳ್ಳಿಗರು ಸಾಮಾನ್ಯರು ಹೆಬ್ಬೆಟ್ಟೋಗ್ತ ಜನರಲ್ಲಿ ಎಷ್ಟು ಪ್ರಾಮಾಣಿಕತೆ ಇರುತ್ತೆ, ನಂಬಲಿಕ್ಕಾಗೋದು. ಅವ್ರು ಏನು ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರೂ ಕೂಡ ತಪ್ಪಾಣಕ್ಕೆ ತಯಾರಿಲ್ಲ ಅವರು. ನಿಮ್ ದುಡ್ಡು ನಾ ಕಂಡಿದ್ದೇನೆ ಬಿಡಿ ಅಂತ ಹೇಳ್ತಾನೆ ಹೊರತು ಆ ಒಪ್ಪೋದಿಲ್ಲ ಅದಕ್ಕೆಲ್ಲ ಕೂಡ. ದೇವ್ರು ಮೆಚ್ಚೋದಿಲ್ಲ ಅಂತ ಅಷ್ಟ ಹೇಳಿಬಿಡ್ತಾನೆ. ಈ ಮಾತು ಅರ್ಥ ಅರ್ಚಕನಿಗೆ ಎಷ್ಟೋ ತರ್ತಾ ಅಂತ ದಕ್ಷರವರು ಕಡಿಮೆ, ಎಷ್ಟೋ ಮಠಮಾನ್ಯಗಳಲ್ಲಿ ಎಲ್ರಿಗೂ ಅಂತ ಹೇಳ್ತಾ ಇಲ್ಲ. ದೇವ್ರ ಹತ್ರ ಇರೋ ಮನುಷ್ಯ ಪ್ರಾಮಾಣಿಕರ್ತಾನೆ ಅಂತ ಹೇಳೋದು ಕಷ್ಟ. ಕುರಿಕಾಯನ್ನು ಜೋರಾಗಿರ್ತಾನೆ, ಅದಕ್ಕೆ ಅದರ ಸಂಸ್ಕಾರ ಆಗಿರ್ತದೆ ಅಂತ ಹೇಳಿರ್ತಾರೆ. ಮಧ್ವಾಚಾರ್ಯರು ಜಾತಿ ವರ್ಣಗಳ ಬಗ್ಗೆ ಹೇಳಿದ ಮಾತು ಬಹಳ ವಿಶಾಲ ದೃಷ್ಟಿಯ ಮಾತದು. ಒಂದು ಅದು ತಿಳಿದೇ ಇದ್ದ ಜನ ಅಪಾರ್ಥ ಮಾಡ್ಕೋತಾರೆ ಅಷ್ಟೇ. ಅದು ಮೂಲತಃ ಮೊದಲೇ ಹೇಳಿದಂತೆ ಭಗವದ್ಗೀತೆಯ ಸಂದೇಶ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ, ಸತ್ವಗುಣ ತುಂಬಿ ತುಡುಕುವವನು ಊರ್ಧ್ವಲೋಕಗಳಿಗೆ ಹೋಗ್ತಾನೆ. ರಜೋಗುಣದವನು ಮಧ್ಯೇ ತಿಷ್ಠಂತಿ ರಾಜಸಾಹ, ಅಲ್ಲೇ ಸುತ್ತಾ ಇರ್ತಾನೆ. ನಿತ್ಯ ಸಂಸಾರಿಗಳು ಅಂದ್ರೆ ಅವರೇ. ಅಧೋ ಗಚ್ಚಂತಿ ತಾಮಸಾಹ, ನಿತ್ಯ ನರಕಕ್ಕೆ ಹೋಗೋದ್ರೆ ತಾಮಸಿಗಳು. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದೈವಿ ಸಂಪತ್ತು ಮೊದಲಾದವುಗಳ ವಿಭಾಗ ನಮ್ಮ ಮುಂದೆ ಅರ್ಥ ಮಾಡಿಕೊಳ್ಳೋಕೆ ಅನುಕೂಲ ಆಗುತ್ತೆ. 15ನೇ ಅಧ್ಯಾಯ ಪೂರ್ತಿ ಜಗದ್ವೃಕ್ಷದ ಪರಿಕಲ್ಪನೆಯ ಅಧ್ಯಾಯ. ಊರ್ಧ್ವಮೂಲ ಮಹಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಈ ಜಗತ್ತೇ ಒಂದು ಅಶ್ವತ್ಥ ವೃಕ್ಷ, ಬುಡ ಮೇಲಾಗಿರ್ತಕ್ಕಂಥ ಅಶ್ವತ್ಥ ವೃಕ್ಷ. ಒಗಟದು ಒಂದು ಈ ಬುಡ ಅಂದ್ರೆ ಈ ಬುಡ ಅಲ್ಲ, ಬುಡ ನಾರಾಯಣ, ಅವನು ಮೇಲಿದ್ದಾನೆ. ಬ್ರಹ್ಮಾದಿ ದೇವತೆಗಳು ಶಾಖೆಗಳು ರೆಂಬೆಗಳಿದ್ದಂತೆ ಅವರು ಕೆಳಗಿದ್ದಾರೆ ಅಷ್ಟೇ ಹೊರತು ತಲೆ ಕೆಳಗಾದ ಗಿಡ ಬೇರೆ ಅರ್ಥದಲ್ಲಿ ಅಲ್ಲ. ಅಶ್ವತ್ಥ ವೃಕ್ಷ ಇದು, ನಾಳೆ ಇವತ್ತಿದ್ದಾಗಿರೋದಿಲ್ಲ. ಎವರ್ ಚೇಂಜಿಂಗ್ ವರ್ಲ್ಡ್ ಅಂತ ಕರೀತಾರೆ. ಎವ್ರಿ ಮೊಮೆಂಟ್ ಚೇಂಜ್ ಆಗ್ತಾನೇ ಇರ್ತದೆ. ಇದು ಜಗತ್ತಿನ ಲಕ್ಷಣ. ಆದ್ದರಿಂದ ಅಶ್ವತ್ಥ ಅಂತ ಕರೀತಾರೆ. ಶ್ವಃ ಅಪಿ ಏಕಾಕಾರೇಣ ನಾತಿಷ್ಠತಿ, ಶ್ವಃ ನಾತಿಷ್ಠತೀತಿ ಅಶ್ವತ್ಥ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥವನ್ನು ಹೇಳ್ತಾರೆ, ಅಶ್ವವತ್ ಚಂಚಲತ್ವೇನ ಸ್ಥಿತ ಅಶ್ವತ್ಥ. ಒಬ್ಬ ಕುದುರೆಯಂತೆ ಸದಾಕಾಲ ಚಂಚಲವಾಗಿರೋದ್ರಿಂದ ಕೂಡ ಜಗತ್ತನ್ನ ಅಶ್ವತ್ಥ ಅಂತ ಕರೀತಾರೆ. ಇದೆಲ್ಲ ಯೋಚನೆ ಮಾಡಿದರೆ ಅದಕ್ಕೆ ಆಚಾರ್ಯ ಹೇಳ್ತಾರೆ, ತದಲಂ ಬಹುಲೋಕ ವಿಚಿಂತನಯ್ಯ, ಈ ಲೋಕದ ಚಿಂತನೆಯನ್ನು ಹೆಚ್ಚು ಮಾಡಬೇಡ. ಯಾಕೆ ಚೇಂಜ್ ಆಗ್ತಾ ಹೋಗುತ್ತೆ, ಏನು ಮಾಡಿ ಉಪಯೋಗ ಅಂತ ಹೇಳ್ತಾರೆ. ಚೇಂಜ್ ಆಗ್ತಾ ಹೋಗುತ್ತೆ, ಆದ್ದರಿಂದ ಎಷ್ಟು ಮಾಡಿದ್ರು ಚೇಂಜ್ ಆಗ್ತಾನೆ ಇರುತ್ತೆ, ಉಪಯೋಗ ಇಲ್ಲ. ಆದರೆ ದೇವ್ರ ಬಗ್ಗೆ ಹಾಗಲ್ಲ, ದೇವ್ರ ಬಗ್ಗೆ ತಿಳ್ಕೊಂಡ್ಬಿಡಿ, ಯೋಚನೆ ಇಲ್ಲ. ಯಾಕೆ ದೇವ್ರು ಚೇಂಜ್ ಆಗೋದಿಲ್ಲ, ಒಂದೇ ರೀತಿ ಇರ್ತಾನೆ ಯಾವಾಗಲೂ ಕೂಡ. ನೀವು ಎಲ್ಲ ಅಡ್ರೆಸ್ ಕೇಳಿದ್ರೆ ಕಷ್ಟಪ್ಪ ನಿಂತಿರ್ತೀನಿ ಅಂತ ಅಡ್ರೆಸ್ ಕೊಡಬಹುದು ಒಂದು ಹತ್ತು ಗಂಟೆ ಬಸ್ ಸ್ಟಾಪಲ್ಲಿ ನಿಂತಿರ್ತೀರಿ ಅಂದ್ರೆ ಇವಾಗ ಬರ್ಬೋದು, ಟ್ರಾಫಿಕ್ ರಜೆ ಹಾಕ್ಬೋದು. ಮನೆ ಅಡ್ರೆಸ್ ಕೊಟ್ಟರೆ ಅಲ್ಲೇ ಇರ್ತಾನೆ. ಪರ್ಮನೆಂಟ್ ಅಡ್ರೆಸ್ ಬೇರೆ, ಟೆಂಪರರಿ ಅಡ್ರೆಸ್ ಬೇರೆ. ಜಗತ್ತಿನ ಅರ್ಥ ಮಾಡ್ಕೊಳ್ಳೋದು ಟೆಂಪರರಿ ಅಡ್ರೆಸ್, ದೇವರನ್ನ ಅರ್ಥ ಮಾಡ್ಕೊಂಡು ಪರ್ಮನೆಂಟ್ ಅಡ್ರೆಸ್ ಸಿಕ್ಕಾಗಲೇ. ಅದಕ್ಕೇನೆ ದೇವರನ್ನ ಕ್ಷೇತ್ರಜ್ಞ ಅಂತ ಕರೆದಿ. ಅವನನ್ನ ಯಾರು ತಿಳಿತಾರೋ ಜಗತ್ತನ್ನು ಯಾವಾಗಲೂ ತಿಳಿದಂತೆ ಲೆಕ್ಕ. ಬರೀ ಜಗತ್ತನ್ನು ತಿಳಿದವರು ದೇವರನ್ನು ತಿಳಿಯೋದೇ ಇಲ್ಲ. ಜಗತ್ತು ಚೇಂಜ್ ಆಗ್ತಾನೆ ಇರ್ತದೆ, ಆದ್ದರಿಂದ ಯಾವ ಕೆಲಸಕ್ಕೂ ಬರೋದಿಲ್ಲ. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶ ಇದು. ಅದನ್ನು ಭಗವದ್ಗೀತೆ ಈ ಅಧ್ಯಾಯ ಸ್ಪಷ್ಟ ಮಾಡ್ತಾ ಇದೆ. ಇದನ್ನು ತಿಳ್ಕೋಬೇಕಾದ್ರೆ ಬಹಳ ಸುಲಭವಾಗಿರ ವಿಶೇಷ ಚಿಂತನೆ ಮಾಡಬೇಕು. ಹೇಗೆ ತತಃ ಪರಂ ತತ್ ಪರಿಮಾರ್ಗೀತವ್ಯಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವ. ನಮಗೆ ಜಗತ್ತನ್ನು ಹೇಗೆ ನಾವು ಆಪರೇಷನ್ ಮಾಡೋನು, ಎಷ್ಟು ಚರ್ಮ ಹೇಗೆ ಓಪನ್ ಮಾಡ್ತಾನೆ ನೋಡಿ, ಹಾರ್ಟ್ ಅನ್ನು ಬರೀ ಹೊರ ಕಾಣೋದಿಲ್ಲ, ಅದು ಬಂದು ಹೇಗನ್ನು ಓಪನ್ ಮಾಡಿ ನೋಡ್ತಾನಲ್ಲ, ಹಾರ್ಟ್ ನೋಡ್ಲಿಕ್ಕೆ ಓಪನ್ ಮಾಡಬೇಕು. ಪರಮಾತ್ಮ ಎಲ್ಲಿದ್ದಾನೆ ಗೊತ್ತೇನು, ಹೃದಯದ ಒಳಗಿದ್ದಾನೆ. ಈ ಮಧ್ಯೆ ಅವ್ನು ನೋಡಬೇಕಾದ ನಾವು ಒಳಗಣ್ಣಿಂದ ನೋಡಬೇಕಾದ್ದರಿಂದ ತತಃ ಪರಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಃ ನ ನಿವರ್ತಂತಿ ಭೂಯ. ಅವನಿಟ್ಟರೆ ಕಷ್ಟಪಟ್ಟು ಅವನು ತಿಳ್ಕೊಟ್ರೆ ಉಪಯೋಗ ಏನು ಅಂದರೆ ಶಾಶ್ವತ ಸುಖವನ್ನು ನಾವು ಪಡೀತೇವೆ, ನಿತ್ಯವಾದ ಲೋಕವನ್ನು ಪಡೀತೇವೆ. ನಿರ್ಮಾಣ ಮೋಹಾ ಜಿತಸಂಗ ದೋಷಾಹ ಅಧ್ಯಾತ್ಮ ನಿತ್ಯಾಹ ವಿನಿವೃತ್ತ ಕಾಮಾಹ ದ್ವಂದ್ವೈರ್ ವಿಮುಕ್ತಾಹ ಸುಖ ದುಃಖ ಸಂಜ್ಞೈ ಗಚ್ಚಂತ್ಯ ಮೂಢಾಹ ಪದಂ ಅವ್ಯಯಂ ತತ್. ಇದಕ್ಕೆ ಅರ್ಹತೆಗಳು ವಿಷ್ಣು ಕೂಡ. ಅಂತ ಅವ್ಯಯವಾದ ನಾಶರಹಿತವಾದ ಸ್ಥಾನ ಸಿಗಬೇಕು ಅಂತಿದ್ರೆ ನಮಗೆ ಇಷ್ಟು ಅರ್ಹತೆಗಳೇ ಬೇಕು ಅಂತ ಹೇಳ್ತಾನೆ ಭಗವಂತ. ಇಷ್ಟು ಅರ್ಹತೆ ಇದ್ದವರಿಗೆ ಮಾತ್ರ ದೇವರು ಸಿಗುತ್ತಾನೆ. ನಿರ್ಮಾಣ ಮೋಹಾಹ ಮಾನ ಮೋಹಗಳನ್ನು ಗೆಲ್ಲಬೇಕು, ಈ ದುರಹಂಕಾರವನ್ನು ಬಿಡಬೇಕು, ಬಿಂಕ ಭಿನ್ನಾಣಗಳನ್ನು ತರೆಯಬೇಕು. ಜಿತಸಂಗ ದೋಷಾಹ ಕೆಟ್ಟ ವಸ್ತುಗಳ ಮಧ್ಯೆ ಇರತಕ್ಕಂತಹ ಚಟ ಬೆಳೆಸಿಕೊಳ್ಳಕ್ಕೆ ಹೋಗಲೇಬಾರದು. ದ್ವಂದ್ವೈರ್ ವಿಮುಕ್ತಾಹ ಸುಖ ದುಃಖ ಸಂಜ್ಞೈಹಿ ಸುಖ ದುಃಖಗಳು ಅಂತಕ್ಕಂತಹ ದ್ವಂದ್ವಗಳಿಗೆ ಎಂದು ಬಲಿಯಾಗಬಾರದು. ಸುಖ ದುಃಖ ಇಲ್ಲದ ಜಾಗನೇ ಇಲ್ಲ. ಇವತ್ತಿನ ಡ್ರೈವರ್ ಆದವನು ಟ್ರಾಫಿಕ್ ಟೆನ್ಷನ್ ಮಾಡ್ಕೊಂಡ್ಬಿಟ್ಟು ಡ್ರೈವ್ ಮಾಡಲಿಕ್ಕೆ ಆಗೋದಿಲ್ಲ ಅವಳು. ಹೇ ಯೋಚನೆ ಮಾಡಬೇಕು, ಅಪ್ ಬಂದರೂ ಅಷ್ಟೇ, ಡೌನ್ ಬಂದರೂ ಅಷ್ಟೇ, ಫುಲ್ ಕಾನ್ಸಂಟ್ರೇಷನ್ ಇರ್ತಾನೆ. ಡೌನ್ ಬಂತು ಅಂತ ಆರಾಮ ರಿಲ್ಯಾಕ್ಸ್ ಮಾಡ್ಕೊಂಡು ಆಡ್ಕೊಂಡ್ಬಿಟ್ಟ ಅಂತೇಳಿ ಮೂರೋಯ್ತು. ಅಷ್ಟೇ ಕೇರ್ಫುಲ್ ಆಗಿರ್ತಾನೆ ಅಪ್ಪ ಬಂದಾಗಲೂ, ಅಷ್ಟೇ ಕೇರ್ಫುಲ್ ಆಗಿರ್ತಾನೆ. ಅವ್ನು ಕೂತರು ಹೇಳೋದಿಲ್ಲ ಅಪ್ಪ ಒಂದು ಸಾರ್ ಡೌನ್ ಬಂತು ಸಾರ್ ಅಂತೇಳಿ, ತನ್ನ ಪಾಡಿಗೆ ತನ್ನ ಕಾಮ ಡ್ರೈವ್ ಮಾಡ್ತಾನೆ ಇರ್ತಾನೆ. ಆ ಥರ ಇರಬೇಕು. ದ್ವಂದ್ವೈರ್ ವಿಮುಕ್ತಾಹ ಸುಖ ದುಃಖ ಸಂಜ್ಞೈಹಿ. ಮನೆ ಯಜಮಾನ ಎಷ್ಟೋ ತರ್ತೆ ಬಹಳ ದುಃಖ ಪಡ್ತಿರ್ತಾರೆ, ಮಕ್ಕಳಿಗೆ ಕೇಳಿದ್ರೆ ಅವ್ರು ಆಡ್ಕೊಳ್ಳಿ ಅಂತ ಹೇಳಿಬಿಡ್ತಾರೆ. ಅವ್ರು ಹೇಳಿ ಉಪಯೋಗ ಇಲ್ಲ, ಅದರಿಂದ ಇದ್ರೆ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಅಷ್ಟೇ. ನೀವು ಆಡ್ಕೊಳ್ಳಿ ಅಡ್ಕೊಂಡಿರ್ತೇವೆ ಅಂತ ಹೇಳ್ತಾರೆ. ಚುಕ್ಕೂಸು ಜೋರ ಬಂದು ತಾತ ಅಪ್ಪ ಅಂತ ಬಂದುಬಿಟ್ಟಾಗ ನಗುತ್ತಾ ಮಾತಾಡಿಸ್ತಾರೆ. ಅದಕ್ಕೆ ಇದೆಲ್ಲ ಅವ್ರಿಗೆ ಅರ್ಥನೇ ಆಗೋದಿಲ್ಲ. ತಗೊಂಡು ಏನು ಮಾಡಬೇಕು, ಆ ತಲೆ ಜೋರ ಹೊಡೆದ್ಬಿಟ್ರೆ ಹೆಸರು ತೊಡ್ರೆ ಅವನು ಎದ್ಕೊಂಡ್ಬಿಡ್ತೀವಿ, ದೇವ ಅಂತ ತಿಳ್ಕೊಂಡ್ಬಿಡ್ತಾನೆ ಅಷ್ಟೇ. ಅದು ಬ್ಯಾಲೆನ್ಸ್ ಮಾಡ್ತಾನೆ. ಆ ತನ್ನ ದುಃಖ ದುಃಖಗಳನ್ನು ಹೇಗೆ ತಡ್ಕೊಂಡು ಮಕ್ಕಳನ್ನು ಆಡಿಸ್ತಾನೆ ನೋಡಿ, ಸುಖ ದುಃಖ ತಗೊಂಡು ಹಾಗೆ ಬೇರೆ ಪೂಜೆ ಮಾಡೋದನ್ನು ಕಲಿಬೇಕು ಅಂತ ಹೇಳ್ತಾರೆ. ಮಕ್ಕಳು ಬಂದಾಗ ಹೇಗೆ ಎಷ್ಟು ದುಃಖದಲ್ಲಿದ್ದರೂ ಕೂಡ ಆ ಮಕ್ಕಳನ್ನು ಹೇಗೆ ಪ್ರೀತಿಯಿಂದ ಮಾತಾಡ್ತಾ ಪ್ರಯತ್ನ ಮಾಡ್ತಾನಲ್ಲ, ಅದೇ ರೀತಿ ಎಷ್ಟು ದುಃಖದಲ್ಲಿದ್ದರೂ ಕೂಡ ದೇವರ ಆರಾಧನೆ ಮೊದಲಾದ ಅವಳನ್ನು ಕೈಬಿಡ್ಲಕ್ಕೆ ಹೋಗಬಾರದು. ಅದಕ್ಕೇನೆ ದ್ವಂದ್ವೈರ್ಮಿ ಮುಕ್ತಾಹ ಸುಖ ದುಃಖ ಸಂಜ್ಞೈ ಗಚ್ಚಂತ್ಯ ಮೂಢಾಹ ಪದಮವ್ಯಯಂ ತತ್. ಇದೆಲ್ಲದರ ಮಧ್ಯೆ ಸದಾಕಾಲ ಮೌಢ್ಯವನ್ನು ಗೆಲ್ಲಬೇಕು, ಮೂಢನಂಬಿಕೆ ಗೆಲ್ಲಬೇಕು ಅಂತ ಇವತ್ತು ವಿಚಾರವಾದಿಗಳು ಹೇಳ್ತಾರೆ ಅಂತ ತಿಳ್ಕೊಂಡಿರ್ತಾರೆ. ಭಗವಂತ ಹೇಳಿದ್ದಾನೆ ಗಚ್ಚಂತ್ಯ ಮೂಢಾಹ ಮೂಢನಂಬಿಕೆ ಕೈಬಿಟ್ಟು ಬಿಡಿ ಅಂತ ಹೇಳ್ತಾನೆ. ನಾವು ಈ ಜನ ವಿಚಾರವಾದಿಗಳು ಮೂಢನಂಬಿಕೆ ಕೈಬಿಡಿ ಅಂತ ಹೇಳೋದಿಲ್ಲ, ನಂಬಿಕೆಗಳನ್ನೇ ಕೈಬಿಡಿ ಅಂತ ಹೇಳಿಬಿಡ್ತಾರೆ. ಇದು ಪ್ರಾಬ್ಲಮ್ ಇರು, ದೇವರಿಲ್ಲ ಅಂತ ಹೇಳೋದು, ಧರ್ಮ ಇಲ್ಲ ಅಂತ ಹೇಳೋದು, ಬೀಡಿ ಸಿಗರೇಟ್ ಸೇರಿ ಅಂತ ಹೇಳೋದು ಬಾರಿ ವಿಚಾರವಾದ. ದೇವರು ಬೈತಾ ಕೂತಿರ್ತಾನೆ, ಬಾಯಲ್ಲಿ ಸಿಗರೇಟ್ ಇಟ್ಕೊಂಡು ಕೂತಿರ್ತಾನೆ, ಎಂಥ ವಿಚಾರ ಇದೆ ಒಂದು. ಇದು ಕಾಮನ್ ಸೆನ್ಸ್. ವಿಚಾರವಾದಿಗಳು 99 ಪಾಲ ಸ್ಮೋಕರ್ಸ್ ಅವರು, ಅವರು ಡ್ರಂಕರ್ಸ್. ದೇವನ ಬಿಡಿಸ್ತಾ ಇರೋದ್ರೆ ಡ್ರಿಂಕ್ಸ್ ಬಿಡಿಸ್ತಾರೆ, ಕೊನೆ ಪಕ್ಷ ಬಿಡಿಸೋದಿಲ್ಲ. ಬಾರಿ ವಿಚಾರವಾದ ಬಾರಿ ಲೋಕೋದ್ಧಾರ ಮಾಡ್ತೇವೆ ಅಂತ ಹೇಳಿದ್ದಾರೆ. ಜನ ಮೋಸ ಹೋಗಿಬಿಡ್ತಾರೆ ಅವ್ರ ಮಾತುಗಳಿಗೆ. ಅವನ ಮಾತಿ ಬೆಲೆ ಯಾವಾಗ ಬರುತ್ತೆ ಗೊತ್ತಾ? ನೀನು ಲೋಕದಲ್ಲೇ ನಾರ್ಮಲ್ ಆಗಿರ್ಲಿಕ್ಕೆ ನೀನು ಸಾಧ್ಯ ಇಲ್ಲ. ಉದಾತ್ತ ವ್ಯಕ್ತಿಗಳನ್ನು ನೀನು ಯಾತಕ್ಕೆ ತಡ್ಕೊಳ್ತೀಯ, ಅವ್ರ ಯಾತಕ್ಕೆ ಆಸೆ ಮಾಡ್ತೀಯ ಅಂತ ಕೇಳೋ ಜನಗಳಿಲ್ಲ. ಹಾಗಾಗಿಬಿಟ್ಟಿದೆ ಇವತ್ತು ಅವ್ರ ದೊಡ್ಡ ಜನಗಳು ಬಲಬೇಗ ದಾರಿ ತಪ್ಪತಕ್ಕಂಥ ಒಂದು ಚಾರ್ವಾಕ ಮತ ಇದ್ದಾಗೆ ಕುಯುಕ್ತಿಗಳಿಂದ ದಾರಿ ತಪ್ಪಿಸಿಬಿಡ್ತಾರೆ. ಅದಕ್ಕೆ ಅವಕಾಶ ಕೊಡಬಾರದು. ಅದನ್ನು ಅಮೂಢಾಹ ಮೌಢ್ಯವನ್ನು ಗೆಲ್ಲಬೇಕು ಅಂತ ಭಗವಂತ ಹೇಳ್ತಾರೆ. ನಂಬಿಕೆ ಇರಲಿ, ಮೂಢನಂಬಿಕೆ ಬೇಡ ಅಂತ ಹೇಳ್ತಾರೆ. ಇವತ್ತು ನಂಬಿಕೆ ಅಂದರೆ ಶ್ರದ್ಧೆ ಅಂದರೆ ನಂಬಿಕೆ, ಮೂಢನಂಬಿಕೆ ಎಂಬುದು ಶ್ರದ್ಧೆ, ಅಂಧಶ್ರದ್ಧೆ ಅಂದರೆ ಮೂಢನಂಬಿಕೆ. ಶ್ರದ್ಧೆ ಬೇರೆ, ಅಂಧಶ್ರದ್ಧೆ ಬೇರೆ. ಅಂಧಶ್ರದ್ಧೆಯಿಂದ ಅಂಧೇನ ಇವ ನಿಯಮಾನ ಯಥಾಂಧಾಹ. ಕುರುಡರಿಂದ ಹೋದರೆ ಹೇಗೆ ಮನುಷ್ಯ ಹಾಳಾಗ್ತಾನೋ, ಕುರುಡು ನಂಬಿಕೆಯಿಂದ ಹೋದರೆ ಹಾಗೆ ಹಾಳಾಗ್ತಾನೆ. ಕುರುಡುತನ ಕುರುಡು ನಂಬಿಕೆ ಎರಡೂ ಕೆಟ್ಟದ್ದು. ಆ ಶ್ರದ್ಧೆ ಮಾತ್ರ ಒಳ್ಳೆ ಶ್ರದ್ಧೆ ಇರಲೇಬೇಕು. ಅಜ್ಞಶ್ಚ ಅಶ್ರದ್ಧಾನಶ್ಚ ಸಂಶಯಾತ್ಮ ವಿರಸ್ಯತಿ ಹಿಂದೆ ಹೇಳಿದ್ದಾನೆ. ಯಾರಿಗೆ ಶ್ರದ್ಧೆ ಇಲ್ಲ ಅವನು ಏನನ್ನೂ ಸಾಧಿಸೋದಿಲ್ಲ ಅಂತ ಹೇಳಿಬಿಡ್ತಾನೆ. ಯಾರಿಗೆ ಶ್ರದ್ಧೆ ಇಲ್ಲ ಅವನು ಏನನ್ನೂ ಸಾಧನೆ ಮಾಡಲಿಕ್ಕೂ ಆಗೋದಿಲ್ಲ. ನಂಬಿಕೆ ಬೇಕೇ ಬೇಕು. ಅವನು ಟಿಕೆಟ್ ಕೊಡ್ತಾನೆ, ಅಲ್ಲಿ ಅವ್ರು ನಂಬಿಕೆ ಟಿಕೆಟ್ ಕೊಂಡೆ ತಗೊಳಕ್ ಆಗೋದೇ ಇಲ್ಲ. ಕಂಡಕ್ಟರ್ ಟಿಕೆಟ್ ಕೊಡು ಅಂತ ಕೇಳ್ತಾನೆ, ದುಡ್ಡು ಕೊಡು ಅಂತಾನೆ, ನೀ ಟಿಕೆಟ್ ಕೊಡೋ ದುಡ್ಡು ಕೊಡ್ತೀನಿ ಅನ್ನೋದು. ದುಡ್ಡು ಕೊಡು ಅಂತವನು ಟಿಕೆಟ್ ಕೊಡು ಅಂತ ಇವ್ರು, ಟಿಕೆಟ್ ಇಲ್ಲ ದುಡ್ಡು ಇಲ್ಲ, ಪ್ರಯಾಣ ಎಂತ ಬಿಡುತ್ತೆ ಅಷ್ಟೇ. ಏನ್ ಮಾಡ ದುಡ್ಡು ಕೊಡ್ತಾನೆ, ಆ ಟಿಕೆಟ್ ಕೊಡ್ತ ನಂಬಿಕೆ ಇಲ್ಲದೆ ಹೋದ್ರೆ ಕೊಡ್ಲಕ್ ಆಗೋದಿಲ್ಲ. ಟಿಕೆಟ್ ಅವ್ರು ಮೊದಲು ಕೊಡ್ತಾರೆ, ಯಾಕೆ ದುಡ್ಡು ಕೊಟ್ಟೇ ಕೊಡ್ತಾನೆ ಅಂತ ಹೇಳಿಬಿಟ್ಟು ಈ ರೀತಿ ನಂಬದೇ ಹೋಗ್ಬಿಟ್ರೆ ಮನುಷ್ಯ ಬದುಕಲಿಕ್ಕೆ ಆಗೋದಿಲ್ಲ. ನಂಬಿಕೆ ಒಂದಷ್ಟು ಟೈಮಲ್ಲೂ ಬೇಕು. ಅವ್ರು ಯಾರೋ ಮನೆ ಊಟಕ್ಕೇನೋ ತಿಂಡಿ ಕರೆದಿರ್ತಾರೆ, ಕಾಫಿ ಕೊಡ್ತಾರೆ, ವಿಷ ಹಾಕಿದ್ದೀರಾ ಅಂತ ಯಾರು ಕೇಳ್ತಾರ, ವಿಷ ಹಾಕಿದ್ದೀರಾ ಪಾಲಿಡಾಲ್ ಹಾಕಿದ್ದೀರಾ ಅಂತ ಹೇಳಿ. ಅವ್ರು ಕೊಟ್ಟಿದ್ದಾನು ಒಳ್ಳೇದು ಕೊಟ್ಟಿದ್ದಾರೆ. ಆದ್ರೆ ನಂಬದೇ ಹೋದ್ರೆ ಯಾರು ತಿನ್ನಕ್ಕೂ ಆದರೆ ಕುಡಿಯೋಕ್ಕಾಗಲ್ಲ. ಇವಾಗ ಕೊಡೋದು ತರಕಾರಿ ಅವನು ಕೊಡೋಕ್ಕಾಗಲ್ಲ, ತರಕಾರಿ ಅವರು ಮೋಸ ಮಾಡಬಹುದು, ಬೇಕಾದ್ರೆ ಹಣ್ಣು ಕೊಡೋದೇ ಮೋಸ ಮಾಡಬಹುದು. ಇವತ್ತು ಆ ಮಾಡಕ್ ಆಗೋದಿಲ್ಲ, ಯಾಕೆ ಒಂದು ನಂಬಿಕೆ ನಮಗಿದೆ ಈಗ ಈ ರೀತಿ ಕೊಡ್ತಾರೆ ಅಂತ ಹೇಳಿಬಿಟ್ಟು. ಇವತ್ತು ಎಲ್ಲ ನಂಬಿಕೆ ಬಿಟ್ಬಿಡಿ ಅಂತ ಹೇಳ್ತಾರಲ್ಲ, ಬದುಕೋದೇ ಬಿಟ್ಟು ಕಷ್ಟ ಆಗಿದೆ, ಬದುಕಲಿಕ್ಕೆ ಆಗೋದೇ. ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಭಗವಂತ ಹೇಳ್ತಾರೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಮ್ಯತೇಂದ್ರಿಯ. ಶ್ರದ್ಧೆ ಇಲ್ಲದವನು ಎಂದೂ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಅಶ್ರದ್ಧೆ ಇದ್ದವನು ಎಂದೂ ಜ್ಞಾನ ಬರೋದಿಲ್ಲ. ಅಂಧಶ್ರದ್ಧೆ ಇದ್ದವನಿಗಂತೂ ಏನು ಪ್ರಯೋಜನವೇ ಇಲ್ಲ. ಅದಕ್ಕೆ ನಗ್ನಶ್ಚ ಅಶ್ರದ್ಧಧಾರಶ್ಚ ಸಂಶಯಾತ್ಮ ವಿನಶ್ಯಸಿ ಗಚ್ಚಂತ ಮೂಢಾಹ ಪದಮವ್ಯಯಂ ತತ್. ಇದು ಅದರ ಸಂದೇಶ. ಮುಂದೆ ಭಗವಂತ ಲೋಕೀಶ ಕಷ್ಟಪಟ್ಟು ಯಾತಕ್ಕೆ ಹೋಗ್ಬೇಕು ಅಂದ್ರೆ, ನತದ್ಭಾತಯತೆಯ ಸೂರ್ಯ ನ ಶಶಾಂಕೋ ನ ಪಾವಕ. ಆ ಸೂರ್ಯನ ಬೆಳಕು ಅಲ್ಲಿಲ್ಲ, ಚಂದ್ರನ ಬೆಳಕು ಅಲ್ಲಿಲ್ಲ, ಅಲ್ಲಿ ಅಗ್ನೇಯ ಬೆಳಕು ಇಲ್ಲ, ಆಗ ಅಂಥ ಬೆಳಕು ಎಲ್ಲೂ ಇಲ್ಲ. ಇದು ವಿಶೇಷ. ಅಲ್ಲಿ ಸೂರ್ಯನ ಬೆಳಕಿಲ್ಲ, ಚಂದ್ರನ ಬೆಳಕಿಲ್ಲ, ಅಗ್ನೇಯ ಬೆಳಕಿಲ್ಲ, ಆದ್ರೆ ಅಲ್ಲಿರೋ ಬೆಳಕಿನಂಥ ಬೆಳಕು ಯಾರಿಂದನೂ ಬರೋದಿಲ್ಲ. ಅಂಥ ಬೆಳಕಿದೆ ದೇವರಲ್ಲಿ. ವೈಕುಂಠ ಲೋಕ ಅಂದ್ರೆ ಹಾಗೆ. ವೈಕುಂಠ ಲೋಕದಲ್ಲಿ ಕರ್ತಾಳೆ ಎಲೆಕ್ಟ್ರಿಸಿಟಿ ಇರುತ್ತಾ ಬೇಕಂತ ಕೇಳಬೇಡಿ. ಎಲೆಕ್ಟ್ರಿಸಿಟಿ ಬೇಕಿಲ್ಲ ಅದಕ್ಕೆ ಎಲ್ಲ. ಯಾಕೆಂದ್ರೆ ಯಾವಾಗ ಬೆಳಕಿದ್ರೆ ಎಲೆಕ್ಟ್ರಿಸಿಟಿ ಹಾಕ್ಬೇಕು ಈ ಮಧ್ಯೆ. ಎಲೆಕ್ಟ್ರಿಸಿಟಿ ಬೇಕಿಲ್ಲ ಅಲ್ಲಿ. ಆಸ್ಪತ್ರೆಗಳೇ ಇಲ್ಲ, ಒಂದು ಆಸ್ಪತ್ರೆ ಕೂಡ ಇಲ್ಲ. ಯಾಕೆ ಗೊತ್ತಾ, ರೋಗ ಇದ್ದಿರ್ತಾರೆ ಆಸ್ಪತ್ರೆ. ಅಲ್ಲಿ ಕನ್ನಡಕರ ಅಂಗಡಿ ಇರೋದಿಲ್ಲ, ಕಣ್ಣು ಹೋದ್ರೆ ತಾನೇ ಕನ್ನಡಕ ಅಂಗಡಿ ಹಾಕ್ಬೇಕು ಈ ಮಧ್ಯೆ. ಅಲ್ಲಿ ವೆಹಿಕಲ್ಗಳೇ ಇರೋದಿಲ್ಲ, ಅನ್ಕೊಡ್ತಾ ಎಷ್ಟು ಹೋಗ್ತಾನೆ ವೆಹಿಕಲ್ ಹಾಕ್ಬೇಕು ಈ ಮಧ್ಯೆ ಅವನಿಗೆ. ಎಲ್ಲಿ ಏನೋ ಸಂಕಲ್ಪ ಆದೇವತ ಶ್ರುತೆ ವೆಹಿಕಲ್ಗಳೇ. ನಾವು ಏನು ಫೆಸಿಲಿಟಿ ಕಂಡುಕೊಂಡಿದ್ದು ಯಾವುದೇ ಅಲ್ಲಿ ಬೇಕೇ ಇಲ್ಲ. ಬಿಕಾಸ್ ಕೆಟ್ಟದ್ದಿಲ್ಲ, ತೋರ್ಸಕ್ಕೆ ಉಪಾಯಗಳೇ ಬೇಕಿಲ್ಲ. ಒಳ್ಳೇದು ಅನ್ಕೊಂಡ್ರೆ ಬರುತ್ತೆ. ಯಾರು ಹೊರಗಿನ ಸಾಧನೆ ವೆಹಿಕಲ್ಗಳೇ ಇಲ್ಲ ವೈಕುಂಠ ಲೋಕದಲ್ಲಿ. ಯಾಕೆ ಹೋಗ್ತೇನು ಅಂದ್ರೆ ತಾನೇ ಹೋಗ್ತೇನೆ ವೆಹಿಕಲ್ ಹತ್ತಬೇಕು ಈ ಮಧ್ಯೆ ಅನ್ಕೊತಿರ್ಲಿಕ್ಕೆ. ಏನು ಬೇಕೋ ಅಲ್ಲಿಗೆ ಎಷ್ಟು ದೂರ ಬೇಕಾದ್ರೆ ಮನಸ್ಸಿನ ಅನ್ಕೊಂತಷ್ಟ ಹೋಗ್ಬಿಡ್ತಾರೆ. ಆ ಕಾನ್ಸೆಪ್ಟೇ ನಮಗೆ ಬಹಳ ಅಭೂತಪೂರ್ವ. ಭಗವದ್ಗೀತೆಯ 15ನೇ ಅಧ್ಯಾಯದ ವೈಕುಂಠ ವರ್ಣನೆ ಇದೆಯಲ್ಲ, ಬಹಳ ವಿಸ್ತೃತವಾದ ಪೂರ್ವವಾದ ಭಾಗ. ಭಗವಂತ ವರ್ಣನೆ ಮಾಡ್ತಾ ಮಾಡ್ತಾ ಹೊರಟು, ಯದಾದಿತ್ಯ ಗತಂ ತೇಜ ಜಗದ್ಭಾಸಯ ತೇಖಿಲಂ ಯಚ್ಚಂದ್ರವಸಿ ಯಚ್ಚಾಜ್ಞೌ ತತ್ತೇಜೋ ವಿದ್ಧಿ ಮಾಮಕಂ. ಸೂರ್ಯ ಬೆಳಕಿಲ್ಲ ಅಂತ ಗಾಬರಿ ಆಗಿಬಿಡಬೇಡಿ. ಸೂರ್ಯ ಬೆಳಕಿದೆ ಇಲ್ಲಿ, ಇನ್ನು ಕೊಡೋದು ಯಾರು ಗೊತ್ತಾ ನಾನೇ ಅಂತ ಹೇಳಿದ. ಸೂರ್ಯ ಬೆಳಕು ಕೂಡ ನಾನೇ ಅಂದ್ರೆ ನನ್ನ ಲೋಕ ಆಗಿರ್ಬೇಕು ಲೆಕ್ಕ ಹಾಕಿ ಅಂತ ಹೇಳಿದ. ಸೂರ್ಯನ ಬೆಳಕೊಡನೆ ನಾನು, ಒಳಗಿದ್ದು ಬೆಳಕೊಡನೆ ನಾನು, ನನ್ನ ಬೆಳಕು ಎಷ್ಟಿರ್ಬೇಕು ಯೋಚನೆ ಮಾಡಿ. ಚಂದ್ರನಲ್ಲಿದ್ದು ಬೆಳಗಿನಲ್ಲಿ ಕೊಡನೆ ನಾನು ಅಂದ ಮೇಲೆ ಎಷ್ಟು ಹಿತವಾದ ಬೆಳಕು ವೈಕುಂಠದಲ್ಲಿರಬೇಕು ಲೆಕ್ಕ ಹಾಕಿ. ಅದನ್ನು ಹೇಳೋದಕ್ಕೆ ಈ ಮಾತು ಬಂದಿರೋದು. ಆದ್ರಿಂದ ಸೂರ್ಯ ಗಾಯತ್ರಿ ಮಂತ್ರ ಪ್ರತಿಪಾದ್ಯನಲ್ಲ, ಸೂರ್ಯ ಅಂತರ್ಗತ ಭಾರತೀಯ ರವಣ ಮುಖ್ಯ ಪ್ರಾಣಾಂತರ್ಗತ ಭಗವಂತನಾದ ನಾರಾಯಣನೇ ಗಾಯತ್ರಿ ಮಂತ್ರ ಪ್ರತಿಪಾದ್ಯ ಧ್ಯೇಯಸ್ಥರ ಪವಿತ್ರ ಮಂಡಲ ಮಧ್ಯವರ್ತಿ ಅಂತ ಅರ್ಥ ಆಗುತ್ತೆ. ಮುಂದೆ ಭಗವಂತ ಹೇಳುತ್ತಾನೆ, ಅರ್ಜುನ ಅದೆಲ್ಲ ಇರಲಿ, ನೀವು ಇಷ್ಟೆಲ್ಲ ಹೊರಗೆ ಹೇಳಿದ್ದಾಯ್ತಲ್ಲ, ಒಳಗೆ ನೋಡು ನನ್ನ ವಿಷಯ ಅಂತ ಹೇಳುತ್ತಾನೆ. ಒಳಗೆ ಎಲ್ಲಿ ನೋಡಬೇಕು ಅಂದ್ರೆ, ಊಟ ಮಾಡ್ತೀಯಲ್ಲ, ಜೀರ್ಣ ಆಗೋದು ಯಾರಿಂದ ಗೊತ್ತಾ, ನನ್ನಿಂದ ಅಂತ ಹೇಳುತ್ತಾನೆ. ಅಹಂ ವೈಶ್ವಾನರೋ ಹುತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ನಾವು ದೇವನ ಸ್ಮರಣೆ ಮಾಡಬೇಕಲ್ಲ. ಗುಟುಕುತ ಸಾಮಾನ್ಯವಾಗಿ ಗೋವಿಂದನ ಕಾಲೇ ಗೋವಿಂದ ನಾಮಸ್ಮರಣ ಜೋರಾಗಿ ಹೇಳಿಬಿಡ್ತಾರೆ, ಏನೋ ಒಂದು ಗಿರಿಸ್ತಾ ಇರ್ತಾರೆ, ಅದು ಗೋವಿಂದ ನಾಮಸ್ಮರಣೆ ಅಲ್ಲ. ನಾವು ಗೋವಿಂದನ ಇವತ್ತು ಗೋವಿಂದ ಇಲ್ಲದೆ ಹೋಗಿದ್ರೆ ನಾವೇ ಗೋವಿಂದ ಆಗ್ತಿದ್ವಿ ಅಂತ ಅರ್ಥ. ಆ ಗೋವಿಂದ ಇದ್ದಾನೆ ಅಂತ ತಿಂದಾನೆ ಜೀರ್ಣ ಆಗ್ತಾ ಇದೆ ಅಷ್ಟೇ. ಸರಿ, ಜೀರ್ಣ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಯಾವುದೋ ಒಂದು ವೆರೈಟಿನಷ್ಟೇ ಪರಮಾತ್ಮ ಜೀರ್ಣ ಮಾಡೋದಿಲ್ಲ. ನಾಲ್ಕು ವಿಧವಾದ ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ, ನಾಲ್ಕು ವಿಧವಾದ ಆಹಾರ ಪದಾರ್ಥಗಳು, ಉದರವನ್ನು ಸೇರಿಸೋದು ಮತ್ತು ಅಲ್ಲಿ ಜೀರ್ಣ ಮಾಡೋದು ಮತ್ತು ಅಲ್ಲಿ ಜೀರ್ಣವಾದ ಪದಾರ್ಥಗಳನ್ನು ಆಯಾ ಅಂಗಗಳಿಗೆ ತಲುಪಿಸೋದು, ಒಳಗಿರ ದೇವತೆಗಳಿಗೆ ಆನಂದವನ್ನು ಕೊಡೋದು, ಎಲ್ಲ ಮಾಡೋದು ಯಾರು? ಭಗವಂತನೇ. ಇದನ್ನು ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆಯಿಂದ ನಾವು ಊಟಕ್ಕೂತ ಭಗವದ್ಗೀತೆ 15ನೇ ಅಧ್ಯಾಯಕ್ಕೆ ಇದೇ ಕಾರಣ. ಜೀರ್ಣವಾಗಲಿಕ್ಕೆ ಭಗವಂತನ ದಯೆ ಬೇಕು ಅನ್ನೋದೇ ದೊಡ್ಡ ಸಂದೇಶ. ಜೀರ್ಣ ಮಾಡಿಕೊಳ್ಳೋ ಶಕ್ತಿ ನಮಗೆ ಯಾರಿಗೂ ಇಲ್ಲ. ಏನ್ ತಿಂತಾನೆ ಪರಿಜ್ಞಾನ ಇರೋದಿಲ್ಲ. ಟಿವಿ ನೋಡ್ತಾ ಇರೋದು ಏನ್ ಸಿಕ್ಕಿದ್ರೆ ಅನ್ನ ತಿಂತ ಕೂತಿರ್ತಾನೆ. ಇನ್ನೇನು ಜೀರ್ಣ ಮಾಡಿಕೊಳ್ಳೋ ಶಕ್ತಿ ಇರುತ್ತೆ ಅವನಿಗೆ? ಜೀರ್ಣ ಶಕ್ತಿ ಭಗವಂತ ಕೊಡಬೇಕೆ ಹೊರತು ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಹೇಳ್ತಾನೆ, ದಾನುವ ವೇದಶ್ಚ ಸರ್ವೈ ರಹಮೇವ ವೇದ್ಯ ವೇದಾಂತಕೃತ್ ವೇದ ವಿದೇವ ಚಾಹಂ. ಎಲ್ಲ ವೇದಗಳಿಂದ ಪ್ರತಿಪಾದ್ಯನಾದವನು ನಾನೇ, ವೇದಾಂತ ಬರೆದವನು ನಾನೇ. ವೇದಗಳಿಗೆ ಎಷ್ಟು ಮಹತ್ವ ಅಂತ ನೋಡಿ. ಭಗವದ್ಗೀತೆ ಅವನು ಹೋಗ್ತಾನೆ, ವೇದ ಒಪ್ಪಲೇಬೇಕು. ಯಾಕೆ ಭಗವಂತ ಹೇಳ್ತಾರೆ, ವೇದಗಳು ಹೇಳಿದ್ರೆ ನನ್ನನ್ನೇ ಅಂತ ಹೇಳ್ತಾರೆ. ಭಗವದ್ಗೀತೆ ಭಗವದ್ಗೀತೆ ಒಪ್ತೇನೆ, ವೇದ ಒಪ್ಪೋದಿಲ್ಲ ಅಂದ್ರೂ ದಡ್ಡ. ವೇದ ಒಪ್ತೇನೆ, ಭಗವದ್ಗೀತೆ ಒಪ್ಪೋದಿಲ್ಲ ಅಂದ್ರೂ ದಡ್ಡ. ವೇದ ಒಪ್ಪನ್ ಭಗವದ್ಗೀತೆ ಒಪ್ಪಲೇಬೇಕು, ಬ್ರಹ್ಮಸೂತ್ರ ಒಪ್ಪಬೇಕು, ವೇದಾಂತಕೃತ್ ವೇದ ವಿದೇವ ಚಾಹಂ ಇದೆಲ್ಲ ಯೋಚನೆ ಮಾಡುತ್ತಾ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಇಂತ ನಾನು ಎಲ್ಲರ ಹೃದಯದೊಳಗೆ ನೆಲೆಸಿದ್ದೇನೆ. ಅಷ್ಟೇ ಅಲ್ಲ, ಮತ್ತಸ್ಮೃತಿ ಜ್ಞಾನ ಅಪೋಹನಂಚ, ಸ್ಮರಣೆ ಜ್ಞಾನ ವಿವೇಕ ಎಲ್ಲ ಕೊಡೋದು ನಾನೇ ಅಂತ ಭಗವಂತ ಹೇಳುತ್ತಾ. ದೇವರ ಅನುಗ್ರಹವಿಲ್ಲದೆ ಯಾರು ಏನನ್ನೂ ಪಡೆಯಲಿಕ್ಕಾಗೋದಿಲ್ಲ. ದ್ವಾಮ್ಯವು ಪುರುಷವು ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಚತೆ. ಮಹಾಲಕ್ಷ್ಮೀ ದೇವಿ ಅಕ್ಷರ ಪುರುಷರು, ಬ್ರಹ್ಮಾದಿ ಚೇತನರೆಲ್ಲ ಕ್ಷರ ಪುರುಷರು. ಆ ಕ್ಷರ ಮತ್ತು ಅಕ್ಷರಗಳ ಮೇಲೆ ಭಗವಂತ ಇದ್ದಾರೆ, ಅದಕ್ಕೆ ಅವನಿಗೆ ಪುರುಷೋತ್ತಮ ಅಂತ ಕರೀತಾರೆ. ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮ. ಈ ಪದ ಅರ್ಥ ಮಾಡಿಕೊಂಡ್ರೆ ಪುರುಷೋತ್ತಮಾಯ ನಮಃ ಅನ್ನೋ ಮಾತು ನಮಗೆ ತಿಳಿಯುತ್ತೆ. ಪುರುಷೋತ್ತಮ ಅಂದ್ರೆ ಈ ರೀತಿ ಕ್ಷರ ಅಕ್ಷರಗಳ ಮೇಲಿರ್ತಕ್ಕಂಥವು. ಯಾವ ಕ್ಷರರು, ಕ್ಷರರು ಅಂದ್ರೆ ದೇಹನಾಶ ಹೊಂದಕ್ಕಂಥವರು, ಅವರು ಅವರ ಮೇಲೆ ದೇವರಿದ್ದಾನೆ. ಯಾಕೆ ಪರಮಾತ್ಮನಿಗೆ ಭೌತಿಕ ದೇಹನೇ ಇಲ್ಲ, ಅವನು ಜ್ಞಾನಾನಂದಮಯ ದೇಹ. ಅಕ್ಷರಳು ಮಹಾಲಕ್ಷ್ಮಿ, ಅವರಿಗೆ ಆನಂದಮಯ ದೇಹ ಉಂಟು, ಆದರೆ ಸ್ವಾತಂತ್ರ್ಯ ಭಗವಂತನಲ್ಲಿ ಮಾತ್ರ ಇರೋ ಗುಣ. ಆದ್ದರಿಂದ ನನ್ನನ್ನು ಪುರುಷೋತ್ತಮ ಅಂತ ಕರೀತಾರೆ. ಯಾರು ದೇವರನ್ನ ವಿಷ್ಣುವನ್ನ ಪುರುಷೋತ್ತಮ ಅಂತ ತಿಳಿತಾರೆ. ಇದು ಅತ್ಯಂತ ರಹಸ್ಯವಾದ ವಿಚಾರ. ಇತಿ ಗುಹ್ಯತಮಂ ಶಾಸ್ತ್ರಂ ಇದ ಮುಕ್ತಂ ಮಯಾನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಇದನ್ನು ತಿಳ್ಕೊಂಡ್ರೆ ಮನುಷ್ಯ ಅಪರೋಕ್ಷ ಜ್ಞಾನಿಯಾಗ್ತಾನೆ, ವೈಕುಂಠ ಲೋಕವನ್ನೇ ಸೇರ್ತಾನೆ ಅಂತ ಹೇಳುತ್ತಾರೆ. ಇನ್ನು 16ನೇ ಅಧ್ಯಾಯವನ್ನ ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತುಗಳನ್ನ ವಿಭಾಗ ಮಾಡಿ ಹೇಳ್ತಕ್ಕಂಥ ಅಧ್ಯಾಯ. ದೈವಿ ಸಂಪತ್ತು ಹೀಗಿರುತ್ತೆ, ಆಸುರಿ ಸಂಪತ್ತು ಹಾಗಿರುತ್ತೆ. ಎರಡನ್ನು ಕಂಟ್ರಾಸ್ಟ್ ಮಾಡಕ್ಕೆ ಒಳ್ಳೆಯ ಒಂದು ವಿಶೇಷ. ಇದನ್ನು ಅರ್ಥ ಮಾಡಿಕೊಳ್ಳದೆ ನಾವು ಜಗತ್ತನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೇ ಹೋಗಲಿ ಒಳ್ಳೆಯವರು ಕೆಟ್ಟವರು, ಒಳ್ಳೆಯವನು ಕೆಟ್ಟ, ಒಳ್ಳೆ ಹಾಲು ಕೆಟ್ಟ ಹಾಲು, ಒಳ್ಳೆ ಮೊಸರು ಕೆಟ್ಟ ಮೊಸರು, ಒಳ್ಳೆ ಡ್ರೈವರು ಕೆಟ್ಟ ಡ್ರೈವರು, ಒಳ್ಳೆ ರೋಡು ಕೆಟ್ಟ ರೋಡು, ಎಲ್ಲಿ ಬೇಕಾದ ಒಳ್ಳೆ ಮೇಷ್ಟ್ರು ಕೆಟ್ಟ ಮೇಷ್ಟ್ರು, ಒಳ್ಳೆ ಸ್ಟೂಡೆಂಟು ಕೆಟ್ಟ ಸ್ಟೂಡೆಂಟು, ಎಲ್ಲ ಕಡೆ ಒಳ್ಳೆಯ ಕೆಟ್ಟ ಒಳ್ಳೆಯ ಕೆಟ್ಟ ಎಲ್ಲ ಹೇಳದ ಹಾಗೆ, ಒಳ್ಳೆ ಬಸ್ಸ ಒಳ್ಳೆದಿದೆಯಾ ಹೀಗೆಲ್ಲ ಕೇಳೇ ಕೇಳುತ್ತೆ. ಇದಿಲ್ಲದೆ ಜಗತ್ತನ್ನು ನಡೀತಾನೇ ಇಲ್ಲ. ಇವತ್ತಿನ ದಿವಸ ಅನ್ಫಾರ್ಚುನೇಟ್ಲಿ ಕೆಟ್ಟದ್ದು ಜಾಸ್ತಿ ಇರುತ್ತೆ, ಅದು ಭಾರಿ ವಿಶೇಷ. ಕೆಟ್ಟದ್ದು ಜಾಸ್ತಿ ಇರುತ್ತೆ, ಒಳ್ಳೆಯದು ಕಡಿಮೆ ಇರುತ್ತೆ. ಆದರೆ ಒಳ್ಳೇದಿರುತ್ತೆ, ಆ ಒಳ್ಳೇದನ್ನು ಹೇಳಿ ನಾವು ಬದುಕಬೇಕಷ್ಟೇ. ಒಳ್ಳೆಯವ್ರನ್ನ ಹಿಡಿಬೇಕು, ಒಳ್ಳೆಯದನ್ನು ಹಿಡಿಬೇಕು. ಒಳ್ಳೆಯವ್ರದ್ದು ಗುರುತಿಸೋದು ಹೇಗೆ? ಮೇಲ್ನೋಟಕ್ಕೆ ಭಾರಿ ಒಳ್ಳೆಯವನಂತ ಎಷ್ಟೋ ಜನ ಕಾಣ್ತಾರೆ, ಒಳಗೆ ರಾಕ್ಷಸರಾಗಿರ್ತಾರೆ. ಒಳಗೆ ಬಾಯಿ ಹೊರಗೆ ವಿಕಾರವಾಗಿರುತ್ತಾನೋ ವ್ಯಕ್ತಿ ಒಳಗೆ ಒಳ್ಳೆಯ ದೇವತೆ ಅಂತ ಇರ್ತಾರೆ. ಪ್ರಹ್ಲಾದ ದೈತ್ಯ, ಪ್ರಹ್ಲಾದಶ್ಚಾಸ್ತಿ ದೈತ್ಯಾನಂ, ಮೇಲ್ನೋಟಕ್ಕೆ ಹಿರಣ್ಯಕಶಿಪನ ಮಗ. ಹೊರಗೆ ನೋಡಿದ್ರೆ ನರಸಿಂಹದೇವನು ಕಾಣ್ತಕ್ಕಂಥ ಮಹಾಭಾಗವತ ಶಿರೋಮಣಿ. ಅಂದರೆ ಒಳಗೂ ಹೊರಗೂ ಒಂದೇ ಆಗಿಲ್ಲ ಅಂತ ಹೇಳೋದಕ್ಕೆ ಸಾಕ್ಷಿ. ಆದ್ದರಿಂದ ನಾವು ಒಳಗಿನ ಗುರುತು ವಿದ್ಯಾರ್ಥಿ ದಂಡಜಾನ ಅಂತ ಗೊತ್ತಾಗೋದು ಯಾವಾಗ? ಆನ್ಸರ್ ಪೇಪರ್ ಒಳಗೆ ಗೊತ್ತಾಗುತ್ತೆ ಅಷ್ಟೇ, ಇದು ಗೊತ್ತಾಗೋದೇ ಇಲ್ಲ. ಸರಿ, ಒಳ್ಳೆ ಭಾರಿ ಹೊಳಿತಾ ಇರ್ತಾನೆ, ತಳ ತಳ ಹೊಳಿತಾ ಇರ್ತಾನೆ. ಜನ ಏನು ಮಹಾಭಾವ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಹೇಳು, ಓ ಅಲಂಕಾರದ ವಿದ್ಯಾರ್ಥಿ ಅಂತ ಕರೀತಾರೆ. ವಿದ್ಯಾ ಅಲಂಕಾರದ ವಿದ್ಯಾರ್ಥಿ. ಇನ್ನೊಬ್ಬ ಕುಂಟ, ಎಷ್ಟೋ ಸ್ಟೂಡೆಂಟ್ಸ್ ಅಂತ ಹೇಳ್ತಾರೆ ಕುಂಟ. ತದರ ಸರ್ಕೊಂಡು ಓಡಾಡ್ತಾರೆ, ಎರಡು ಕಾಲು ಇರೋದಿಲ್ಲ. ಅವನ ರ್ಯಾಂಕ್ ಬರ್ತಾನೆ ನೋಡಿದ, ಅವ್ನು ನೋಡಿ ಯಾರಿಗೂ ಅಸಹ್ಯ ಅನ್ಸೋದೇ ಇಲ್ಲ. ಅವ್ನು ನೋಡಿಬಿಟ್ರೆ ಬೈಬೇಕು ಅನ್ಸೋದೇ ಇಲ್ಲ. ಓ ಭಾರಿ ರೈಟ್ ಅಂತ ಕರೀತಾರೆ. ನೋಡಿ, ಒಳಗಿನ ಗುಣ ಎಷ್ಟು ಚೇಂಜ್ ಮಾಡಿಬಿಡುತ್ತೆ ಮನುಷ್ಯನನ್ನ. ಅದಕ್ಕೆ ಭಗವಂತ ಹೇಳ್ತಾನೆ, ಈ ಗುಣಗಳನ್ನು ನೋಡಿ ತೀರ್ಮಾನ ಮಾಡಬೇಕು. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ತಪಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪ ಅರ್ಜವಂ ಅಹಿಂಸಾ ಎಲ್ ಸತ್ಯಂ ಅಕ್ರೋಧ ಎಲ್ಲ ಭಗವಂತ ಪಟ್ಟಿ ಮಾಡಿಕೊಡ್ತಾ ಇದ್ದಾನೆ. ಆ ಗುಣಗಳನ್ನು ಬಳಿ ನಮ್ಮಲ್ಲಿ ಅಳವಡಿಸಿಕೊಳ್ತಾ ಹೋದರೆ ನಾವು ದೈವಿ ಸಂಪತ್ತಿನವರಾಗ್ತೇವೆ. ಇರೋರ ಹತ್ರ ಹೋದರೆ ಒಳ್ಳೆಯವರ ಹತ್ರ ಹೋದಾಗ ಆಗುತ್ತಲ್ಲ. ಅಭಯ ಅನ್ನೋ ದೊಡ್ಡ ಗುಣ ಅದು, ಒಂದು ಅಂಜಿಕೆ ಇಲ್ಲದೆ ಇರಬೇಕು, ನಿರ್ಭೀತವಾದ ಜೀವನ, ಭಯವೇ ಇಲ್ಲ. ಆ ರೀತಿ ಬದುಕೋದನ್ನು ಕಲಿಬೇಕು. ಯಾವಾಗ ಸಾಧ್ಯ ಆದ ಭಯ ಇಲ್ಲದೆ ಬದುಕಲಿಕ್ಕೆ? ತಪ್ಪು ಮಾಡಿದ್ರೆ ಭಯ, ತಪ್ಪು ಮಾಡದೆ ಹೋದ್ರೆ ಭಯ ಬರೋ ಚಾನ್ಸೇ ಇಲ್ವಲ್ಲ. ತಪ್ಪು ಮಾಡದೆ ಹೋದ್ರೆ ಭಯ ಬರೋದಿಲ್ಲ, ತಪ್ಪು ಮಾಡದೇನೆ ಭಯ ತಪ್ಪಿದ್ದು ಅಲ್ಲ. ಅಭಯಂ ದೈವಿ ಸಂಪತ್ತಿನ ದೊಡ್ಡ ಲಕ್ಷಣ ಅಂತ ಹೇಳೋದಕ್ಕೆ ಸಾಕ್ಷಿ. ಸತ್ವ ಸಂಶುದ್ಧಿ, ಯಾವಾಗಲೂ ಮನಸ್ಸಿನಲ್ಲಿ ಪ್ರಸನ್ನತೆ ಮೇಂಟೈನ್ ಮಾಡಬೇಕು, ಮನಸ್ಸನ್ನ ಪ್ರಸನ್ನವಾಗಿ ಇಟ್ಕೋಬೇಕು. ಯಾವುದನ್ನ ನಾವು ಏನು ಮಾಡ್ತಾ ಇದ್ರೆ ಪ್ರಸನ್ನತೆ ಉಳಿಯುತ್ತಲ್ಲ ಅದು ಸಂಪಾದಿಸಬೇಕು. ಏನು ಮಾಡಿದ್ರೆ ಮನಸ್ಸು ಇದಾಗುತ್ತೆ ಅದನ್ನು ಬಿಟ್ಟುಬಿಡಬೇಕು. ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ, ಸದಾಕಾಲವೂ ಜ್ಞಾನದ ಟಚ್ಚಲ್ಲೇ ಇರಬೇಕು. ಜ್ಞಾನ ಯೋಗ ವ್ಯವಸ್ಥಿತಿ, ಜ್ಞಾನ ಮತ್ತು ಯೋಗದಲ್ಲಿ ನೆಲೆಸಿರುವಿಕೆ. ಇಲ್ಲ ಜ್ಞಾನ, ಜ್ಞಾನ ಅಂಬುದು ಥಿಯರಿ, ಯೋಗ ಅನ್ನೋದು ಪ್ರಾಕ್ಟೀಸ್. ಇಲ್ಲ ತಿಳಿತೀರಿ ಇಲ್ಲ ಪ್ರಾಕ್ಟೀಸ್ ಮಾಡ್ತೀರಿ, ಸುಮ್ಮನೆ ಮಾತ್ರ ಕೊಡಬೇಡ ಅಂತ ಹೇಳುತ್ತೆ. ಇಲ್ಲ ಥಿಯರಿ ಇಲ್ಲ ಪ್ರಾಕ್ಟಿಕಲ್, ಎರಡರ ಮಧ್ಯೆ ಬದುಕಬೇಕೆ ಹೊರತು ಬೈಲ್ಲ ಕೂತ್ರೆ ತಾ ಹಾನಿ ತನ್ ಮಹಚ್ಛಿದ್ರಂ ಸಾಚಾಂಧ ಜಡ ಮೂಕತ ಯನ್ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನ ಚಿಂತ್ಯತೆ. ವಿದ್ಯಾರ್ಥಿ ಎಕ್ಸಾಮ್ ಅಂದ್ರೆ ಫಸ್ಟ್ ಪೇಪರ್ ನೋಡ್ತಾನೆ, ಆನ್ಸರ್ ಬೇಗ ಬರೀತಾನೆ, ಅಲ್ಲಿ ನೋಡ್ತಾನೆ ಅಲ್ಲಿ ಬರೀತಾನೆ. ಅದು ಜ್ಞಾನ, ಇದು ಯೋಗ. ಸುಮ್ಮನೆ ನೋಡ್ತಾ ಕೂತ್ರೂ ಉಪಯೋಗ ಇಲ್ಲ, ಕಣ್ಣುಚ್ಚು ಬರೀತಾರೇ ಕೆಲಸ. ಅವನಿಗೆ ಕ್ವಶನ್ ಓಡದೇ ಇಲ್ಲ, ಅವನು ಯಾಕೆ ಓದಿದಿರ್ತಾನೆ, ಯಾವ್ದು ಪಾಯಪಾಠ ಮಾಡಿರ್ತಾನೆ, ಬರೋದೇ ಒಂದು ಆದ್ರಿಂದ ಅದನ್ನ ಬರಬೇಕಬಿಡ್ತಾನೆ. ಅದು ಸರಿ ಅಲ್ಲ, ಕ್ವಶನ್ ಪೇಪರ್ ನೋಡಬೇಕು, ತಾನು ಬರೀಬೇಕು. ಸಮಸ್ಯೆ ಏನು, ಪರಿಹಾರ ಏನು, ಎವ್ರಿ ಮೊಮೆಂಟ್ ಈ ಸಮಸ್ಯೆಗೆ ಏನು ಪರಿಹಾರ ಯೋಚನೆ ಮಾಡ್ತಾನೆ ಇರಬೇಕು. ಆಗ ನಮಗೆ ಉದ್ಧಾರದ ಹಾದಿ ತೆರೆಯುತ್ತೆ. ದಾನಂ ದಮಶ್ಚ ಯಜ್ಞಶ್ಚ, ದಾನ ಮಾಡೋ ಬುದ್ಧಿ ಇರಬೇಕು. ನಾವೇನು ಕೊಡ್ತೇವೆ ಅದು ಉಳಿಯುತ್ತೆ, ಏನು ಇಟ್ಕೋತೇವೆ ಅದು ಹೋಗುತ್ತೆ ಅಂತ ಹೇಳ್ತಾರೆ. ಹೊಗಟ್ಟಿದ್ದು ಒಂದು, ಇಟ್ಟಿದ್ದು ಹೋಯಿತು, ಕೊಟ್ಟಿದ್ದು ಉಳಿಯಿತು ಅನ್ನೋದೇ ಶಾಸ್ತ್ರ. ಇವರು ಕೊಡೋದಿಲ್ಲ ಅಂದ್ರೆ ಉಳಿದಿಲ್ಲ ಅಂತ ಅರ್ಥ. ಕೊಟ್ಟಿಲ್ಲ ಅಂದ್ರೆ ಉಳಿದಿಲ್ಲ, ಇಟ್ಕೊಂಡಿದ್ದಾನೆ ಅಂತ ಕಳ್ಕೊತಾನೆ ಅಂತ. ಇಟ್ಕೊಂಡಿದ್ದು ಕೊಳೆಯುತ್ತೆ, ಮನೇಲಿ ಅನ್ನ ಹಾಗೆ ಇಟ್ಕೊಳ್ಳಿ, ಹಾಗೆ ಹುಳ ಬಿದ್ದು ಹೋಗುತ್ತೆ. ಇನ್ನೊಬ್ಬರಿಗೆ ಕೊಡಿ, ಎಷ್ಟು ಸಂತೋಷ ಪಡ್ತಾರೆ, ಎಷ್ಟು ಉಪಯೋಗ ಮಾಡ, ಓ ಎಷ್ಟು ಉಪಕಾರ ಮಾಡಿದ್ರಿ ಅಂತ ಕೇಳ್ತಾರೆ. ಎಷ್ಟು ಡಿಫರೆನ್ಸ್ ಇದೆ ಅದು ಒಂದು. ಅದು ಇಟ್ಟು ಕೊಳಸೋದಾಗಿರುತ್ತೆ, ಕೊಟ್ಟು ಬೆಳೆಸೋದಾಗಿರುತ್ತೆ. ಕೊಟ್ಟಷ್ಟು ಅವನೇನು ಗೊತ್ತಿಲ್ಲ, ಒಂದಿವಸ ಊಟ ಹಾಕಿದ್ರೆ 10 ದಿವಸ ಆಗ್ತಾನೆ, ತಿಂಗಳಗಟ್ಟಲೆ ಆಗ್ತಾನೆ. ಯಾರ್ದ ಮನೆಗೆ ಹೋಗಿರ್ತಾರೆ, ಒಂದಿವಸ ಇಟ್ಕೊಂಡಿರ್ತಾರೆ, ಜನ ನೋಡಿರ್ತಾರೆ. ಇನ್ನೊಂದ್ಸರಿ ತೋಟ ತಿಂಗಳಗಟ್ಟೆ ಆಫೀಸ್ ಕೆಲಸಕ್ಕೆ ಹೋಗಿರ್ತಾನೆ, ನಮ್ಮ ಮನೆಯಲ್ಲಿ ಬೆಳಗ್ಗೆ ಹೋಗಿಬಿಡಿ ಅಂತ ಹೇಳ್ಬಿಡ್ತಾರೆ. ಹಾಕಿದ್ದು ಒಂದು ದಿವಸ ಸಿಗೋದು, 100 ದಿವಸ ಸಿಗುತ್ತೆ. ಯಾತಕ್ಕೆ, ವ್ಯವಹಾರ ಅಲ್ಲ ಇದು, ಕೃತಜ್ಞತೆಯ ಕಾನ್ಸೆಪ್ಟ್. ಅದೇ ಅನ್ನ ಅಲ್ಲೇ ಇಟ್ಕೊಂಡಿದ್ರೆ ಏನು ಕೊಳತು ಹೋಗುತ್ತೆ, ಇನ್ನೊಂದು ನಾಯಿ ನೇರನ್ನ ತಿನ್ನುತ್ತೆ ಹೊರತು ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಇದನ್ನ ಜನ ಯೋಚನೆ ಮಾಡೋದಿಲ್ಲ, ಮಾಡೋ ಹೊತ್ತಿಗೆ ಬುದ್ಧಿ ಹೋಗಿರುತ್ತಾರೆ. ಕೆಲವರು ಆಮೇಲೆ ದಾನ ಮಾಡ್ತೇನೆ, ಆಮೇಲೆ ದಾನ ಮಾಡ್ತೇನೆ ಅಂತಾರೆ. ಪಾಪ ಕೆಲವರು ಆ ತೊತ್ತಿಗೆ ಮಕ್ಕಳು ದಾನ ಮಾಡೋಕ್ಕೆ ಅವಕಾಶ ಇಲ್ಲ, ಒಂದು ಪೈಸೆ ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಕೊಟ್ಟರೆ ನಿನ್ನ ಮನೆಯಿಂದ ಕಳಿಸ್ತೇವೆ ಅಂತಾರೆ. ಮೂಲಭೂತಲ್ಲಿ ದುಡ್ಡು ಇದು ಕೊಡೋದಿಲ್ಲ, ಅವನು ಕೊಡೋಕ್ಕೆ ಸಾಧ್ಯ ಇಲ್ಲ, ಕೊಡೋದ್ರೆ ಕೊಡೋದೇ ಹೋಗ್ಬಿಡ ಅಷ್ಟೇ, ಬೇಕಾಗಿಲ್ಲ ಅಂತ ಹೇಳ್ತಾರೆ. ಯುದ್ಧ ಕೊಡಲಿಲ್ಲ, ಕೊಳ್ಳ ಕೊಡೋದ್ರ ಸಾಧ್ಯತೆ ಇಲ್ಲ. ಆದ್ದರಿಂದ ತನ್ನ ಗಂಟನ ತನ್ನ ಭದ್ರಪಡಿಸುವ ಸೇವಿಂಗ್ ಚಾನ್ಸ್ ಯಾವ ಸಿಗುತ್ತೋ ಆ ರೀತಿ ಮಾಡ್ಕೊತಾನಲ್ಲ, ಅದು ದಾನಂ. ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ, ನಿತ್ಯ ಓದಾಭ್ಯಾಸ ಮಾಡಬೇಕು. ಸ್ವಾಧ್ಯಾಯ ತಪಃ ಆರ್ಜವಂ, ತಪಸ್ಸು ಕೃಷ್ಣ ಚಾಂದ್ರಾಯಣಾಧಿಕಂ ತಪಃ ಆರ್ಜವಂ, ನೇರ ನಡವಳಿಗಳನ್ನು ಮನುಷ್ಯ ಬೆಳೆಸಿಕೊಳ್ಬೇಕು. ಇದನ್ನೆಲ್ಲ ಭಗವಂತ ಹೇಳುತ್ತಾನೆ. ಆ ದೈವಿ ಸಂಪತ್ತನ್ನು ಸರಿಯಾಗಿ ಕೇಳಿದವರಿಗೆ ಪ್ರಯೋಜನ ಏನು ಅಂದ್ರೆ, ದೈವಿ ಸಂಪತ್ ವಿಮೋಕ್ಷಾಯ, ಅದು ಮೋಕ್ಷಕ್ಕೆ ಸಾಧನವಾಗುತ್ತೆ ಅಂತ ಹೇಳುತ್ತಾನೆ. ದೈವಿ ಸಂಪತ್ತು ಮೋಕ್ಷಕ್ಕೆ ಸಾಧನ. ಆಸುರಿ ಸಂಪತ್ತು ದಂಭ ದರ್ಪ ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂಚ ಅಭಿಜಾತಸ್ಯ ಪಾರ್ಥ ಸಂಪದ ಮಾಸುರೀ. ಮೊದಲನೇದಾಗಿ ದಂಭ, ತೋರೆ ಬರೀ ಸೋಗ ಅಷ್ಟೇ, ಏನಿಲ್ಲೇ ಇಲ್ಲ, ಭಾರಿ ಪ್ರದರ್ಶನ ಮಾಡಿದ್ದೋ ಮಾಡಿದ್ದೇನೆ. ದಂಭ ದರ್ಪ, ಬರೀ ಬಿಂಕ ಭಿನ್ನಾನಗಳೇ ಹೊರತು ಸತ್ವ ಇಲ್ಲ. ನಿಜವಾದ ಸತ್ವ ಇದ್ದರೆ ಬಿಂಕ ವಿನ್ನಾನ ಮಾಡಲಿಕ್ಕೆ ಬರೋದಿಲ್ಲ, ಅದು ಆಶ್ಚರ್ಯ. ಆದರೆ ಆಟೋಮೆಟಿಕಲಿ ಅವನು ಸೌಜನ್ಯ ಮಾಡ್ಕೊಂಡೇ ಬಿಟ್ಟಿರ್ತಾರೆ. ಯಾರು ತೋರಿಕೆ ಇರುತ್ತೋ ಒಳಗೆ ಸತ್ವ ಇರೋದಿಲ್ಲ ಅಂತಾನೆ ಅರ್ಥ. ದಂಭ ದರ್ಪ ಅಭಿಮಾನಶ್ಚ, ಅಭಿಮಾನ ಅಂದ್ರೇನು, ಸದಭಿಮಾನ ಅಲ್ಲ, ಉಳಿದವರ ಮಾತನ್ನು ಮೀರಿ ನಡೆಯೋದು, ಗುರು ಹಿರಿಯರನ್ನ ಉಲ್ಲಂಘನೆ ಮಾಡಿ ನಡೆಯೋದು. ಅವನೆಲ್ಲ ಏನು ಮಹಾ, ಓ ಬಾಳೆ ಹೇಳಿಬಿಡ್ತಾನ. ಈ ಸ್ವಭಾವ ಮಕ್ಕಳಲ್ಲೇ ಎಷ್ಟೋ ಜನದಲ್ಲಿರುತ್ತೆ, ಮುಂದೆ ಬೆಳೀತಾ ಹೋಗುತ್ತೆ. ಮಕ್ಕಳಲ್ಲೇ ವೆರೈಟಿ, ಏನು ಓದಿರೋದಿರೋ ತಿಳ್ಕೊಂಡಿರೋದಿಲ್ಲ. ಒಂದು ಮಗು ನೋಡಿದರೆ ಭಾರಿ ಶಾಂತ, ಇನ್ನೊಂದು ಮಗು ನೋಡಿದರೆ ಭಾರಿ ಆರೋಗ್ಯಂತೆ. ಯಾವಾಗಲೂ ಕೂಡ ನೇಚರ್ ಯಾರು ಏನೂ ಮಾಡೇ ಇಲ್ಲ, ಸುಮ್ಮನೆ ಆರೋಗ್ಯಂತೆ ಅವನಿಗೆ. ಇವನು ಸುಮ್ಮನೆ ಭಾರಿ ಮಾಡೆಸ್ಟ್ ಆಗಿರ್ತಾನೆ. ಯಾತಕ್ಕೆ, ಅದು ಸ್ವರೂಪ ಅದು ದೈವಿ ಸಂಪತ್ತು. ಹೀಗೆ ಆಚರ್ಯ ಸಂಪತ್ತು ಹಾಗೆ ಅರ್ಜುನ ಆಚರ್ಯ ಸಂಪತ್ತನ್ನು ಏನ್ ಮಾಡ್ತಾನೆ ಗೊತ್ತಾ, ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಢ್ಯೋ ಅಭಿಜರವಾನ್ ಅಸ್ಮಿ ಕೊನ್ನೋಚ್ಚ ಸೋರಿಶೋಮಯ. ನಾನೇ ದೇವರು ಅನ್ಕೋತಾನೆ, ಇದು ವಿಶೇಷ. ಈಶ್ವರೋಹಂ ಅಹಂ ಭೋಗಿ, ಇವತ್ತು ಕಲಿಯುಗದ ಚಟ ಆಡುವುದು, ಎಲ್ಲೋ ಗುಂಡಾಗಿರ್ತಾನೆ, ಕ್ರಿಮಿನಲ್ ಡಿಸ್ಮಿಸ್ ಆಗಿರ್ತಾನೆ, ಮರುದಿವಸ ನೋಡಿದ್ರೆ ಭಗವಾನ್ ಬೋರ್ಡ್ ಹಾಕೊಂಡ್ಬಿಟ್ಟಿರ್ತಾನೆ. ಮುಗಿದೋಯ್ತು, ಈ ಓವರ್ ರೇಟ್ ಭಗವಾನ್, ಓವರ್ ರೇಟ್ ಬಿ ಆಗ್ಲಿಕ್ಕೆ ಬರೋದಿಲ್ಲ, ಓವರ್ ರೇಟ್ ಎಂ ಎ ಆಗ್ಲಿಕ್ಕೆ ಬರೋದಿಲ್ಲ, ಓವರ್ ರೇಟ್ ಕಳತನ ಸುಳ್ತನ ಮಾಡೋಕ್ಕೂ ಬರೋದಿಲ್ಲ, ಭಗವಾನ್ ಹತ್ಕೊಂಡ್ಬಿಟ್ಟಿರ್ತಾನೆ ನಡಿ ಅಂತ ಹೇಳಿಬಿಟ್ಟು ಇವರೆಲ್ಲ ಗಾಳಿ ಹೋಗಿದ್ದು ಹೋಗಿದ್ದು ಹೋಗಿದ್ದಾರೆ ಜನಗಳು. ಏನು ಈಶ್ವರೋಹಮ್ಮನ ಹಕ್ಕು ಭಗವಂತನಿಗೆ ಮಾತ್ರ ಇದೆ, ಹೊರತು ಬೇರೆ ಯಾರಿಗೂ ಇಲ್ಲ. ನಾನು ಆಫೀಸರ್ ಅಂತ ಕರ್ಕೊಂಡ್ರೆ ಬುಡವನ್ನು ಕೇಳಿ ಓಡಿಸ್ಬಿಡ್ತಾರೆ. ಕ್ಲರ್ಕ್ ಆಫೀಸರ್ ಅಂತ ಹೇಳ್ಕೊಳಕ್ ಬರೋದಿಲ್ಲ, ಅಟೆಂಡರ್ ಆಫೀಸರ್ ಹೇಳ್ಕೊಳಕ್ ಬರೋದಿಲ್ಲ, ನಾನಲ್ಲ ಅಂತ ಹೇಳ್ಬೇಕು ಫಸ್ಟ್. ಅವ್ರು ಇವತ್ತು ಜನಗಳ ಚಟ ವಿಶೇಷ ಕಲಿಯುಗದಲ್ಲಂತೂ ಭಾರಿ ವಿಚಿತ್ರ. ಅದು ಅವರಲ್ಲೇ ಕರೆಕ್ಟ್, ನಾನ್ ಭಗವಾನ್ ಬರೋ ಹೊರಗಡೆ ಇರ್ತಾರೆ. ಮತ್ತೆ ಅವ್ರು ಹೇಳ್ಕೊಳ್ಳೋದು ಅವರವರೇ ಜಗಳ. ಇಬ್ರು ಭಗವಾನ್ ಹಾಗೆ ಜಗಳ ಆಡ್ತಾರೆ, ಮತ್ತೆ ಇಬ್ರು ಭಗವಾನ್ ಆದ್ರೆ ಇಬ್ರು ಒಂದೇ ರೀತಿ ಇರಬೇಕಾಗಿತ್ತು. ಇವಂದೇ ಬ್ರಾಂಡ್, ಇವಂದೇ ಒಂದು ಗ್ರೂಪ್, ಅವಂದೇ ಒಂದು ಗ್ರೂಪ್, ಇವ್ರಾಗ ಭಗವಾನ್ ಆಗ್ತಾನೆ. ಸಾಧ್ಯವೇ ಇಲ್ಲ. ಅಹಂ ಭೋಗಿ, ನಾನು ಎಂಜಾಯ್ ಮಾಡ್ತೇನೆ, ತಪ್ಪು. ದೇವ್ರು ಎಂಜಾಯ್ ಮಾಡ್ತವ್ರು ಏನು ಎಂಜಾಯ್ ಮಾಡಕ್ ಬರೋದಿಲ್ಲ ನಮಗೆ. ಎದ್ರಿ ಬೇಕಾದ್ರೆ ತಿನ್ನಕ್ಕೆ ಡಾಕ್ಟರ್ ಹೇಳ್ತಾನೆ, ಚೂರು ತಿನ್ಬೇಡ, ಹೋಗ್ಬಿಡ್ತೀನಿ ನೋಡು ಅಂತ ಹೇಳಿರ್ತಾನೆ. ಭೋಗಿ ಅಲ್ಲ, ಭೋಗಿ ಇಲ್ಲ, ಸಂಕ್ರಾಂತಿನೂ ಇಲ್ಲ, ಹಾಗಾಗಿ ಬಿಡ್ತದೆ ಅದೇ. ಅಹಂ ಭೋಗಿ, ಅಢ್ಯೋಹಂ ಅಭಿ ಇದ ಮಧ್ಯ ಭಯಾಲಬ್ಧಂ, ನನಗಿದು ಸಿಕ್ತು ಅದಾದ್ರೆ ಸಿಗುತ್ತೆ ಅಂತ ಕಾಯ್ತಾ ಹಾಕೋತಿರ್ತಾರೆ. ಇದು ಸಿಕ್ತು ಅದು ಸಿಗುತ್ತೆ, ಅಲ್ಲಯ್ಯ ಇದು ಸಿಕ್ತು ಅದು ಸಿಗುತ್ತೆ ಅಂತೀಯಲ್ಲ, ಈ ಮಧ್ಯೆ ನೀನ್ ಎಲ್ಲಿರ್ತೀಯ ಅಂತ ಕೇಳ್ತಾರೆ. ಈ ಮಧ್ಯೆ ಎಲ್ಲಿರ್ತೀಯ ನೀನೀಗ? ಕನಸು ಕಾಣ್ತಾನೆ ಇರ್ತಾನೆ ಹೊರತು ತಾನಿರ್ತೇನೆ ಯೋಚನೆ ಮಾಡೋದಿಲ್ಲ. ಒಳ್ಳೆ ಸುಭಾಷಿತಕಾರ ಬಹಳ ಚೆನ್ನಾಗಿ ಹೇಳ್ತಾರೆ ಮಾತನ್ನು. ಒಂದು ದುಂಬಿ ಹೋಗಿ ಕವರದೊಳಗೆ ಕುತ್ಕೊಂಡು ಮಧುವನ್ನು ತಗೊಳ್ತಾ ಇತ್ತಂತೆ, ಇರ್ತಾ ಇತ್ತಂತೆ. ಅಷ್ಟೊತ್ತು ಏನಾಯ್ತು, ಸೂರ್ಯ ಮುಳುಗಿಬಿಟ್ಟ. ಸೂರ್ಯ ಮುಳುಗಿದ ಮುಚ್ಕೊಂಡ್ಬಿಡ್ತು ಕಮಲ, ಸೂರ್ಯನ ಬೆಳಕೆ ಅರಳುತ್ತೆ, ಸೂರ್ಯ ಕಷ್ಟ ಮುಚ್ಕೊಂಡ್ಬಿಡು ಮುಚ್ಕೊಂಡ್ಬಿಡುತ್ತೆ, ದುಂಬಿ ಸಿಕ್ಕಾಕೊಂಡ್ಬಿಡುತ್ತೆ, ಹೊರಗೆ ಬರೋ ಹಾಗೆ ಇಲ್ಲ. ಅದು ಬೆಳಗ್ಗೆವರೆಗೂ ಕಾಯ್ಬೇಕದಿ, ಯೋಚನೆ ಮಾಡ್ತಾ ಕುತ್ಕೊಂಡ್ತಂತೆ. ರಾತ್ರಿ ಗಮಿಷ್ಯತಿ, ರಾತ್ರಿ ಕಡಿಯುತ್ತೆ, ಭವಿಷ್ಯತಿ ಸುಪ್ರಭಾತಂ, ಒಳ್ಳೆ ಬೆಳಗಾಗತ್ತೆ, ಭಾಸ್ವಾನುದೇಶ್ಯತಿ, ಸೂರ್ಯ ಹುಟ್ಟುಬಿಡ್ತಾನೆ ಅಂತ ಕನಸು ಕಾಣ್ತಾ ಇದೆ. ರಾತ್ರಿ ಹೋಗ್ತದೆ, ಬೆಳಕು ಬರ್ತದೆ, ಸೂರ್ಯ ಹುಟ್ಟುತ್ತಾನೆ, ಆಯ್ನ ಹೊರಗೆ ಹೋಗ್ತಾನೆ ಅಂತ ಕಾಯ್ತಾ ಕೂತಿತ್ತಂತೆ. ಪಾಪ ಇನ್ನು ಬೆಳಗಾಗಿಲ್ಲ, ರಾತ್ರಿ ಹೋಗಿಲ್ಲ, ಒಂದು ಆನೆ ಬಂತು, ಬಂದು ಬಿಡ್ತು. ಹಾ ಭೂಲತಃ ಇತ್ತಂ ವಿಚಿಂತಯತಿ ಕೋಶಗತೆಯದಿರೇಫೇ ಹಾ ಭೂಲತಃ ಕಮಲಿನೀಂ ಗಜ ಉಜ್ಜಹಾರ. ಒಂದು ಆನೆ ಬಂತು, ಆ ಇಡೀ ಕಮಲದ ಮಗನ ಕಿತ್ತಿ ಅಷ್ಟು ಬಿಡ್ತಾ ಕಡೆಗೆ ಹೋಯ್ತಾ ಕಡೆಗೆ. ಇನ್ನು ಅಲ್ಲೋದಿಲ್ಲ ಬರೋದಿಲ್ಲ, ಕತೆ ಮುಗಿತ ಅಲ್ಲಿಗೆ ಕ್ಲೋಸ್. ಇವನು ಅನ್ಕೊಂಡು ಬೆಳಗಾಗ್ಲೆ ಹೊರಗೆ ಬರ್ತೇನೆ ಅಂತ, ಬೆಳಗಾಗಿಲ್ಲೇ ಹೊಸ ಫಲ, ಬೆಳಗಾಗುವವರೆಗೂ ಇಲ್ಲೇ ಇಲ್ಲ. ಲೆಕ್ಕ ಹಾಕಿದ್ರೆ ಮನುಷ್ಯ ತನ್ನ ಸಾಧನೆ ಹೇಗೆ ಮಾಡಬೇಕು, ಮುಂದೇನೋ ಮಾಡ್ತೇನೆ ಅಂತ ಮಾಡ್ತಾ ಕುತ್ಕೋಬೇಡಿ, ಏನು ಮಾಡುತ್ತೆ ಏನಾಗುತ್ತೆ ಮಾಡಿ ಹಾಕಿಬಿಡಿ ಅಂತ ಹೇಳ್ತಾರೆ. ನಾಳೆ ಅನ್ನೋದು ಕಂಡವ್ರು ಯಾರಿಗೆ ಮಧ್ಯೆ, ನಾಳೆನ ಕಂಡವ್ರು ಯಾರು ಇಲ್ಲ, ಟೋಟಲಿ ಬ್ಲಾಂಕ್ ಅದು. ಒಂದು ಇವ ಏನ್ ಮಾಡುತ್ತೆ ಅದು ಮಾಡಬೇಕೇ ಹೊರತು ಮುಂದೆ ಮಾಡ್ಲಿಕ್ಕಾಗೋದಿಲ್ಲ. ಇವನನ್ನೋದೇನು, ಇದಮಧ್ಯ ಮಯಾಲಬ್ಧಂ ಇಮಂ ಪ್ರಾಪ್ತೇ ಮನೋರಥಂ, ನನಗೆ ಸಿಕ್ತು ಇದು ಸಿಕ್ತು ಅದು ಸಿಗುತ್ತೆ, ಇನ್ನೇನೇನ ಆಗಿಬಿಡುತ್ತೆ. ಆರು ವರ್ಷಕ್ಕೆ ಡಬಲ್ ಆಗುತ್ತೆ, ಈಗಂತೂ ಆರು ವರ್ಷಕ್ಕೆ ಆಗೋದು ಹೋಯ್ತು, ಈಗಾಗಲೇ ಹತ್ತು ವರ್ಷ ಡಬಲ್ ಆಗುತ್ತೆ, 20 ವರ್ಷದ ಮತ್ತೆ ಡಬಲ್ ಆಗುತ್ತೆ, 30-39 ಮತ್ತೆ ಡಬಲ್ ಆಗುತ್ತೆ, 40 ವರ್ಷ ಮತ್ತೆ ಡಬಲ್ ಆಗುತ್ತೆ, ಅದು ಮತ್ತೆ ಡಬಲ್ ಆಗುತ್ತೆ. ಇವ್ರೆಂದ ಹೋಗಿರ್ತಾರೆ ಸತಿ, ಅದು ಡಬಲ್ ಆಗ್ತಾ ಇರುತ್ತೆ, ಇವ್ರು ಜೀರೋ ಆಗಿರ್ತಾರೆ ಸತಿಗೆ. ಇವರೇ ಜೀರೋ ಆಗಿ ಆಯುಷ್ಯ ಜೀರೋ ಆಗಿ ಆ ಡಬಲ್ ಆಗಿ ಏರುಪೇರು ಆಗೋದ್ರಿಂದ ಅದ್ರ ಬಂದು ಹಣ ಡಬಲ್ ಆಗಬಾರದು, ನಾವು ಡಬಲ್ ಆಗಬೇಕು, ನಾವು ಟ್ರಿಬಲ್ ಆಗಬೇಕು. ಮೊದಲು ಹೇಗಿದ್ದೆ ಎಷ್ಟು ಜ್ಞಾನ ಬಂದಿದೆ, ಮೊದಲು ಹಾಗಿದ್ದೆ ಎಷ್ಟು ತಿಳುವಳಿಕೆ ಬಂದಿದೆ, ಆ ಯೋಚನೆ ಮಾಡಬೇಕೆ ಹೊರತು ಧನದಿಂದ ಉದ್ಧಾರ ಅಲ್ಲ, ಜ್ಞಾನದಿಂದ ಉದ್ಧಾರ. ಆದರೆ ಧನದ ಅರ್ಥ ಅಲ್ಲ, ಅದು ಸಾಧನವಾದ್ದರಿಂದ ಜ್ಞಾನ ಸಾಧನವನ್ನಾಗಿ ಅದನ್ನು ಉಪಯೋಗಿಸಬೇಕು ಅನ್ನೋದು ಭಗವಂತನ ಸಂದೇಶ. ಇಂಥ ದುಷ್ಟರು ಎಲ್ಲರೂ ಹೋಗ್ತಾ ಗೊತ್ತಾರೆ ಅರ್ಜುನ, ನನ್ನನ್ನೇ ದ್ವೇಷ ಮಾಡ್ತಾರೆ. ಪ್ರದ್ಯುಷನ್ ಮಾಮಾಪ್ತ ಪರದೇಹೇಶು ಪ್ರದ್ಯುಷಂತೂ ಅಭ್ಯಸೂಯತಾ, ನನ್ನನ್ನು ದ್ವೇಷ ಮಾಡ್ತಾರೆ, ನನ್ನ ಕಂಡು ಕರಬುತ್ತಾರೆ, ನನ್ನ ಕಂಡು ಹೊಟ್ಟೆ ಕಿಚ್ಚಿ ಪಡ್ತಾರೆ. ದುರ್ಯೋಧನ ಕೃಷ್ಣನ ಕಂಡು ಹೊಟ್ಟೆ ಹುಡ್ಕೋತಾ ಇದ್ದ, ಯೋ ಕೃಷ್ಣ ಹೇಗಿದ್ದಾನಲ್ಲ, ನನಗರ ಭಾಗ್ಯದ ಅಂತ ಕೊರಗ್ತಾ ಇದ್ದ, ದೇವರು ಕಂಡು ಕೊರಗೋದ ಈ ಮಧ್ಯೆ. ದೇವರು ಎಂಥವನು, ನೀವು ಎಷ್ಟು ಮೂರ್ಖ ಇವರೆಲ್ಲ ದುಷ್ಟರೆಲ್ಲ ಕೂಡ. ಕೃಷ್ಣ ಹೇಳ್ತಾನೆ, ನಾವರೆಲ್ಲ ಹಾಗಂತಾರೆ ಅಂತ ನಾನೇನು ಸುಮ್ಮನೆ ಕೊಡೋದಿಲ್ಲ, ಅವ್ರಿಗೆ ವಿಚಾರಿಸ್ಕೊತೇನೆ ನಾನು. ದೇವ್ರು ಯಾವ ಕಂಪ್ಲೇಂಟ್, ನಾವೆಲ್ಲ ದೇವ್ರಿಗೆ ಕಂಪ್ಲೇಂಟ್ ಕೊಡ್ಬೋದು, ದೇವ್ರು ಇನ್ನೊಬ್ರು ಕಂಪ್ಲೇಂಟ್ ಕೊಡೋದಿಲ್ಲ, ನಾನೇನ್ ಮಾಡ್ತೇನೆ ಗೊತ್ತಾ ಅಂತ ಹೇಳ್ತಾರೆ. ತಾನಹಂ ದುಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮಿ ಅಜಶ್ರಮ ಶುಭಾನ್ ಆಸುರೀಶ್ವೇವ ಯೋನಿಷು ಆಸುರೀಂ ಯೋನಿ ಮಾಪನ್ನಾಹ ಮೂಢಾ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ತೈವ ಕೌಂತೇಯ ತಥೋಯಾಂತಿ ಅಧಮಾಂ ಗತಿಂ. ಅವರನ್ನು ನಾನು ಮತ್ತೆ ಮತ್ತೆ ಮೂಢ ಯೋನಿಗಳಲ್ಲಿ ಹಾಕ್ತೇನೆ ಅಂತ ಹೇಳ್ತಾನೆ. ಸ್ಟೆಪ್ ಬೈ ಸ್ಟೆಪ್ ಇನ್ನು ಕೆಳಗೊಳ್ತಾ ಬರ್ತೇನೆ ಅವರನ್ನ, ಮೊದಲಿಗಿಂತ ದಡ್ಡ, ಇನ್ನೂ ಹೆಚ್ಚು ದಡ್ಡ, ಮತ್ತೂ ಹೆಚ್ಚು ದಡ್ಡ. ಮೊದಲು ಏನೋ ಹಸುಗುಸು ಮಾಡಿಬಿಡ್ತಾನೆ, ಎಷ್ಟೋ ವಾಸಿ ಎಮ್ಮೆ ಗಿಮ್ಮೆ ಮಾಡ್ತಾನೆ, ಕೋಣ ಮಾಡ್ತಾನೆ, ಕತ್ತೆ ಮಾಡ್ತಾನೆ, ನಾಯಿ ಮಾಡ್ತಾನೆ. ನಾಯಿ ಅಂದ್ರೆ ನಾಯಿ ಪಾಡಾದಾಗಾಯ್ತಲ್ಲ ಒಂದು. ಹೋಗ್ತಾ 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 ಮಾವ ಅಪ್ರಾಪ್ತೆಯ ನನ್ನ ಹತ್ರ ಎಂದು ಬರೋದೇ ಇಲ್ಲ ಅವನು. ಎಲ್ಲಿಗೆ ಹೋಗ್ತಾನೆ? ತಥೋ ಯಾಂತಿ ಅಧಮಾಂ ಗತಿ, ವರಿಷ್ಠ ಸ್ಥಿತಿ ಹೋಗ್ತಾರೆ. ಅದು ನಿತ್ಯ ನರಕ ಅಂದ್ರೆ ಅದೇನು, ಭಗವದ್ಗೀತೆಯಲ್ಲಿ ನಿತ್ಯ ನರಕದ ಪ್ರಸ್ತಾಪ ಉಂಟು. ಯಾವನು ಸದಾ ಕಾರಣ ಪರರ ಹಿತಚಿಂತನೆಯ ಬದಲು ಪರರ ನಾಶಕ್ಕೆ ಪ್ರಯತ್ನ ಪಡ್ತಾನೆ. ಶಾಸ್ತ್ರ ಸರಿಯಾಗಿ ಗಮನಿಸಬೇಕು, ಕೆಟ್ಟವರಿಗೆ ನಿತ್ಯ ನರಕವಾಗುತ್ತೆ ಅಂತ ಶಾಸ್ತ್ರ ಹೇಳೋದಿಲ್ಲ, ಅದು ಒಳ್ಳೆಯದಾಗಬಹುದು. ಬೇಕಾದ್ರೆ ಸದಾ ಕೆಟ್ಟವನಿಗೆ ನಿತ್ಯ ನರಕವಾಗುತ್ತೆ. ಯಾವನು ಯಾವಾಗಲೂ ಕೆಟ್ಟವನಾಗೇ ಇರ್ತಾನೆ ಅವನು ನಿತ್ಯ ನರಕಕ್ಕೆ ಹೋಗ್ತಾನೆ. ಬರೀ ಸಾಮಾನ್ಯ ತಪ್ಪ ನಿತ್ಯ ನರಕ ಅಲ್ಲ. ನಾವು ಪಿಕ್ಪಾಕೆಟ್ ಮಾಡಿದವನಿಗೆ ಆಜೀವ ಶಿಕ್ಷೆ ಕೊಡೋದಿಲ್ಲ. ಪಿಕ್ಪಾಕೆಟ್ ಮಾಡ್ಬೋದು ಅಂತ ಅರ್ಥ ಅಲ್ಲ ಅದಕ್ಕೆ, ಯಾವಾಗ ಆಜೀವ ಶಿಕ್ಷೆ ಕೊಡೋದಿಲ್ಲ ಅಂತ ಹೇಳಿ ಬಿಕ್ ಮಾಡಬಾರದು ಅಂತ ಅರ್ಥ ಅಲ್ಲ. ಪಿಕ್ಪಾಕೆಟ್ಗೆ ಆಜೀವ ಶಿಕ್ಷೆ ಅಲ್ಲ, ಸುಳ್ಳಿಗೆ ಆಜೀವ ಶಿಕ್ಷೆ ಅಲ್ಲ. ಈ ಕೊಲೆಗೆ ಆಗ ಶುರುವಾಗುತ್ತೆ ಆಜೀವ ಶಿಕ್ಷೆ, ಮರಣದಂಡನೆ ಎಲ್ಲ ಆ ಪಾಪಕ್ಕೆ ಬರುತ್ತೆ. ಆದ್ದರಿಂದ ಯಾವಾಗಲೂ ಕೂಡ ನಾವು ಸದಾ ಕೇಡಿದಲ್ಲಿ ಯಾವನು ಇರ್ತಾನೋ ಅವನು ನಿತ್ಯ ನರಕವಾಗುತ್ತೆ. ಇದನ್ನು ಒಪ್ಪದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅದು ಶಾಸ್ತ್ರ ಭಗವಂತನ ಸಿದ್ಧಾಂತ, ಅದು ಕಲ್ಪನೆ ಅಲ್ಲ, ಅದು ಸಿದ್ಧಾಂತ ಅಂತ ಹೇಳುತ್ತಾರೆ. ಇಂಥ ನರಕದ ದ್ವಾರಿ ಯಾವುದು? ತ್ರಿವಿಧಂ ನರಕ ಸೇದಂ ದ್ವಾರಂ ನಾಶನಮಾತ್ಮನಃ ಕಾಮ ಕ್ರೋಧ ತಥಾ ಲೋಭ ತಸ್ಮಾದೇತತ್ರಯಂ ತ್ಯಜೇತ್. ನರಕದ ಹಾದಿ ಮೂರು, ಕಾಮ ಕ್ರೋಧ ಲೋಹ. ಕಾಮ ದುರಾಸೆ, ಲೋಹ ಜಿಪುಣತನ, ಮತ್ತು ಮೋಹ ಈ ಮೈಮೇ ಎಚ್ಚರ ತಪ್ಪತಕ್ಕಂಥ ಪ್ರವೃತ್ತಿ. ಈ ಮೂರರಿಂದ ಮನುಷ್ಯ ನರಕದ ಹಾದಿ ಹಿಡಿತಾನೆ ಅಂತ ಹೇಳಿದ್ದಾರೆ. ಮೂರಲ್ಲಿ ಒಂದಿದ್ರೂ ಸಾಕು, ಮೂರು ಇದ್ರಂತ ಮೂರು ಬಾಗಿಲು ಒಟ್ಟಿಗೆ ತೆಗೆದಾಗತ್ತಷ್ಟೇ, ಒಂದೊಂದಾಗಲೇ ಸಾಕು ಹೋಗ್ಲಿಕ್ಕೆ. ಮೂರು ಬಾಗಿಲು ಒಟ್ಟಿಗೆ ತೆಗೆದರೆ ಹೇಗೋ ಹಾಗೆ, ಕಾಮ ಕ್ರೋಧ ತಥಾ ಲೋಭ. ಮತ್ತೇನ್ ಮಾಡ್ಬೇಕು, ನರಕದಕ್ಕೆ ಹೋಗಬಾರದು ಅಂತಿದ್ರೆ ಅಲ್ಲಿವರೆಗೂ ಹೋಗಿ ತಪ್ಪಿಸೋ ಬರ್ತೀವಿ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ, ಇಲ್ಲ ದಾರಿನೇ ಹಿಡಿಬೇಡಿ ಅಂತ ಹೇಳ್ತಾರೆ. ಎಷ್ಟು ಟ್ರಾಫಿಕ್ ನಲ್ಲಿ ವಾಪಸ್ ಬರೋಕ್ಕಾಗಲ್ಲ, ಒಂದೇ ಎದ್ದು ಬಿಟ್ರೆ ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಆ ಕಡೆ ಕಡೆಯಲ್ಲಿ ಆಗಿಬಿಡ್ತಾರೆ. ಈ ನಮ್ಮ ಬೆಂಗಳೂರು ಟ್ರಾಫಿಕ್ ನಲ್ಲಿ ಈಗಾಗೋದಾದ್ರೆ ಯಮಲೋಕದ ಟ್ರಾಫಿಕ್ ನಲ್ಲಿ ಹೋದೊಂದು ಮತ್ತೆ ಬರೋ ಚಾನ್ಸ್ ಇರೋದಿಲ್ಲ, ಭಾರಿ ಹುಷಾರಾಗಿರಿ ಅಂತ ಹೇಳ್ತಾರೆ. ಅರ್ಧ ದಾರಿ ವಾಪಸ್ ಬರೋಕ್ಕೆ ಹೋಗಬೇಡಿ, ದಾರಿ ಸ್ಟಾಲ್ಟೇ ಮಾಡಬೇಡಿ ಅಂತ ಹೇಳ್ತಾರೆ. ತಸ್ಮಾದೇತ ತ್ರಯಂ ತ್ಯಜೆ, ಟೋಟಲಿ ಬಿಟ್ಟುಬಿಡಿ, ಎಂದೆಂದೂ ಕೈ ಹಾಕ್ಲಕ್ಕೆ ಹೋಗಬೇಡಿ ಅಂತ ಭಗವಂತನ ಸಂದೇಶ. ಏತೈರ್ ವಿಮುಕ್ತ ವಿಮುಕ್ತ ಪುರುಷ ತಪೋದ್ವಾರೈ ತ್ರಿಭಿರ್ ನರ ಆಚರತ್ಯಾತ್ಮನ ಶ್ರೇಯ. ಯಾರು ಮೂರನ್ನು ಬಿಟ್ಟು ಇರ್ತಾನೆ ಅವನು ತನ್ನ ಕಲ್ಯಾಣವನ್ನು ಸಾಧಿಸ್ತಾನೆ, ನನ್ನ ಲೋಕವನ್ನು ತಲುಪುತ್ತಾನೆ. ಈ ರೀತಿ ಬದುಕಬೇಕು ಅರ್ಜುನ, ಇಲ್ಲ ಹೋದ್ರೆ ಉಪಯೋಗ ಇಲ್ಲ. ಯಾರು ಶಾಸ್ತ್ರವಿಧಿಯನ್ನು ಮೀರಿ ನಡೀತಾರೆ ಅವ್ರಿಗೇನು ಗತಿಯಾಗತ್ತೆ ಅಂತ ಹೇಳುತ್ತಾನೆ. ಯಶ್ ಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನಸಸಿದ್ಧಿ ಅವಾಪ್ನೋತಿ ನ ಸುಖಂ ನ ಪರಾಂ ಗತಿ. ಈ ಮಾತು ಓದಿದ ಮೇಲೆ ಶಾಸ್ತ್ರದ ಮಹತ್ವವನ್ನು ಭಗವದ್ಗೀತೆ ಇಷ್ಟು ಸಾರ್ತಾ ಇತ್ತು. ಶಾಸ್ತ್ರದ ವಿಧಿವಿಧಾನಗಳನ್ನು ಮೀರಿ ಅವನು ನಡೀತಾನೆ, ಅವನಿಗೆ ಇಲ್ಲೂ ಸುಖ ಇಲ್ಲ ಅಲ್ಲೂ ಸುಖ ಇಲ್ಲ. ತುಂಬ ಜನ ಶಾಸ್ತ್ರ ಬಿಟ್ಟರೆ ಮುಂದೆ ಕೆಟ್ಟದ್ದಾಗುತ್ತೆ ಅಂತ ತಿಳ್ಕೊಂಡಿರ್ತಾರೆ. ಭಗವಂತ ಹೇಳ್ತಾನೆ ಇಲ್ಲೂ ಕೆಟ್ಟದ್ದಾಗುತ್ತೆ,